ಕೂಡಾ ಇಹ ಪರದಿ ಮೋದವಾಹದೆಂತೋ ಅಂತ ಕೇಳುತ್ತಾರೆ. ಇದನ್ನ ಷೋಡಶಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಅಹಂಕಾರ ಅಂದ್ರು, ಅಹಂಕಾರ ಅಂದರೆ ದೇವರು, ಶಾಸ್ತ್ರ ಸ್ಪಷ್ಟ ಹೇಳುತ್ತಾ ಇದೆ, ಜೀವ ಶುದ್ಧ ಅಸ್ವತಂತ್ರ. ಈ ಶುದ್ಧ ಅಸ್ವತಂತ್ರನಾದ ಜೀವನ ಒಳಗೆ ಭಗವಂತನೇ ನಿಂತು ಅವನ ಕೈಕಾಲು ಕದಲಿಸುವುದು ಮೊದಲುಕೊಂಡು, ಉಸಿರಾಟ ಮೊದಲುಕೊಂಡು, ಕೈಕಾಲು ಕದಲಿಸುವುದು ಮೊದಲುಕೊಂಡು, ಪ್ರತಿಯೊಂದು ಅವನೇ ಮಾಡಿಸುವುದು. ಅವ ಮಾಡಿಸದಿದ್ದರೆ ಜೀವ ಜಡ ಅಲ್ಲ, ಜಡದಂತೆ ಬಿದ್ದಿರಬೇಕು. ಅದನ್ನೇ ಹೇಳುತ್ತಾರೆ, ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ, ಚೇತನರೇ ಜಡತುಲ್ಯ ಜೀವ ಚಲನೆ ಮಾಡಿಸದಿರಲು. ಭಗವಂತ ಜೀವನೊಳಗೆ ನಿಂತು ಅವರಲ್ಲಿ ಚಲನವಲನ ಕೊಡದಿದ್ದರೆ ಅವರೆಲ್ಲರೂ ಕೂಡ ಜಡಕ್ಕೆ ಸಮಾನವಾಗಿರ್ತಾರೆ. ಆದ್ದರಿಂದ ಭಗವಂತನೇ ನಮ್ಮಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ಸಕಲ ಕಾರ್ಯಗಳನ್ನು ಮಾಡಿ ಮಾಡಿಸ್ತಾ ಇದ್ದಾನೆ. ಇದು ಸೂರ್ಯನಷ್ಟು ಸತ್ಯವಾದ ವಿಚಾರ. ಆಚಾರ್ಯರು ತಮ್ಮ ಸಿದ್ಧಾಂತ ಗ್ರಂಥಗಳಲ್ಲಿ ಅದ್ಭುತವಾಗಿ ತಾವು ತಿಳಿಸಿಕೊಟ್ಟಿದ್ದಾರೆ. ಇದು ನಿಜವಾದ ಸ್ಥಿತಿ ಇರುವಾಗ ನಮ್ಮಲ್ಲೇನಿರುತ್ತೆ ಅಂದರೆ, ಅದು ಶಾಸ್ತ್ರ ಓದದ ಮುನ್ನ, ಶಾಸ್ತ್ರದ ಓದಿದ ನಂತರವೂ ಕೂಡ ನಮ್ಮಲ್ಲಿ ಅಹಂಕಾರ ಕೂತಿರುತ್ತೆ. ಏನು, ಎಲ್ಲ ದೇವರೇ ಮಾಡಿ ಮಾಡಿಸ್ತಾ ಇರುವಾಗ ನಾನು ಮಾಡುತ್ತೇನೆ ಅಂತ ಬರ್ತಾ ಇರುತ್ತೆ. ಏನೂ ಗೊತ್ತಿಲ್ಲದವರು ನಾನೇ ಮಾಡುತ್ತೇನೆ ಅಂತ ಹೇಳುತ್ತಾರೆ. ನಮ್ಮಂಥವರು ಎಲ್ಲ ದೇವರೇ ಮಾಡಿಸ್ತಾರಪ್ಪ ಅಂತ ಕೈ ಮುಗಿಯುತ್ತೇವೆ, ಸಂಕಲ್ಪವೇನೋ ಹಾಗೆ, ಮಾಡುವ ಕಾಲಕ್ಕೆ ಮಾತ್ರ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಬರ್ತಾ ಇರುತ್ತೆ. ಇಲ್ಲಿ ಷೋಡಶಿಯಲ್ಲಿ ಹೇಳುತ್ತಾರೆ, ಈ ಕರ್ಮ ಮಾಡುವಾಗ ಆಚಮನ, ಸ್ನಾನ, ಸಂಧ್ಯಾ, ಪೂಜಾ, ವ್ಯಾಖ್ಯಾನ ಮೊದಲಾದ ಏನೇನು ಕರ್ಮಗಳು ಮಾಡುತ್ತಾರೆ ಆ ಸಾಧನ ಅಂತ ಹೆಸರಿಟ್ಟುಕೊಂಡು, ಆ ಸಾಧನೆ ಮಾಡುವಾಗ ಒಳಗೆ ಅಹಂಕಾರ, ನಾ ಮಾಡಿದೆ ನಾ ಮಾಡಿದೆ, ದೇವರು ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಬಿಟ್ಟು, ಅಂದರೆ ದೇವ ಪ್ರಧಾನಕರ್ತ, ನಾನು ಪರಾಧೀನಕರ್ತ, ದೇವ ಮಾಡಿಸಿದರೆ ನಾನು ಮಾಡುತ್ತೇನೆ ಅಂದರೆ ಅಡ್ಡಿ ಇಲ್ಲ, ಅಲ್ಲಿ ನಾನು ಮಾಡುತ್ತೇನೆ ಎಂಬುದು ಬರುತ್ತೆ, ದೇವ ಮಾಡಿಸಿದರೆ ನಾನು ಮಾಡುತ್ತೇನೆ ಅಂತ. ಆದರೆ ಹಾಗಲ್ಲದೆ ದೇವರನ್ನೇ ಮರೆತು ನಾ ಮಾಡಿದೆ ನಾ ಮಾಡಿದೆ ಅಂತ ಬಂದರೆ ಒಂದು ಆಚಮನ ಸಾಕಯ್ಯ, ಅನಂತ ನೀಚ ಜನ್ಮಗಳನ್ನು ತಂದುಕೊಡುತ್ತೆ, ಅಸಂಖ್ಯಾತ ಜನ್ಮಗಳನ್ನು ತಂದುಕೊಡುತ್ತೆ. ಇನ್ನು ಸ್ನಾನ, ಸಂಧ್ಯಾ, ಪೂಜಾ, ಏನೇನು ಮಾಡುತ್ತೇವೆ, ವ್ಯಾಖ್ಯಾನ, ಪಾಠ, ಪ್ರವಚನ, ಅವೆಲ್ಲದರಲ್ಲೂ ಕೂಡ ಅಹಂಕಾರ ಹಾಗೆ ಬಂತ, ನಾ ಮಾಡಿದೆ ನಾ ಮಾಡಿದೆ ಅಂತ ಬಂತ. ಅದೆಲ್ಲವೂ ಕೂಡ ಒಂದೊಂದು ಅಸಂಖ್ಯಾತವಾದ ನೀಚ ಜನ್ಮಗಳಿಗೆ ಕಾರಣ ಆಗುತ್ತೆ. ಇದು ಸತ್ಯವಾದ ವಿಚಾರ. ಆದ ಕಾರಣ ನೀವು ಸಾಧನೆ ಮಾಡುವಾಗ ಆ ಸಾಧನದಲ್ಲಿ ಯಾವ ರೀತಿಯಾಗಿರತಕ್ಕಂಥ ಅಹಂಕಾರ ಬಾರದಂತೆ ನೋಡಿಕೊಳ್ಳಿ ಎಂಬ ಪ್ರಧಾನ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಇಲ್ಲಿ ದೇವರ ಅಂದರೆ ದೇವರಿಲ್ಲದೆ ಲಕ್ಷ್ಮೀದೇವಿ ಮೊದಲುಕೊಂಡು ತೃಣಪರ್ಯಂತ ಪ್ರತಿಯೊಬ್ಬರೂ ಕೂಡ ಶ್ವಾಸವೂ ಬಿಡಲಿಕ್ಕೆ ಯೋಗ್ಯರಲ್ಲ. ಸ್ಪಂದಿತು ನೈವ ಶಕ್ಯತೆ ಅಂತ ವಿಷ್ಣು ರಹಸ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ. ಅಂದರೆ ಯಾವ ಪ್ರಾಣಿಯೂ ಉಸಿರಾಟವೂ ಆಡಲಿಕ್ಕೆ ತಾಕತ್ತಿಲ್ಲ, ದೇವರೇ ಮಾಡಿಸಬೇಕು ಅಂತ ಸ್ಪಷ್ಟ ಇರುವಾಗ ಈ ಅಹಂಕಾರ ಎರಡು ರೀತಿಯಲ್ಲಿ ಬರ್ತಾ ಇರುತ್ತೆ. ನಾನೇ ಕೆಲಸ ಮಾಡಿದೆ ಅಂತ ಒಂದು ಅಹಂಕಾರ, ಇನ್ನೊಂದು ನಾನೂ ಮಾಡಿದೆ ಅಂತ. ಈ ನಾನು ಅಂದರೆ ದೇವರಿಲ್ಲದೆ ನಾನು ಚೂರು ಮಾಡಿದೆ, ನಾನು ಚೂರು ಮಾಡಿದೆ, ಏನು ನನ್ನ ಕೈಕಾಲುಗಳನ್ನು ಕದಲಿಸಿಕೊಂಡು ಶ್ವಾಸ ನಾನೇ ಶ್ವಾಸ ಮೊದಲಾದವುಗಳನ್ನು ಮಾಡಿಕೊಂಡು ಶ್ವಾಸ ಬಿಡುವುದು ತಗೊಳ್ಳೋದು, ನಂತರ ಹೇಳಿದ್ದನ್ನ ಮಾಡಬೇಕಾ ಬಿಡಬೇಕಾ ಅಂತ ನಿರ್ಣಯ ಮಾಡೋದು ಎಲ್ಲವೂ ನಾನೇ, ಅವೆಲ್ಲ ನಾ ಮಾಡುತ್ತೇನೆ, ನಾನೇ ಪ್ರಯತ್ನ ಮಾಡುತ್ತೇನೆ, ಅದಕ್ಕೆ ದೇವರು ಬೇಕಾಗಿಲ್ಲ. ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ಈ ಪ್ರಯತ್ನ ಮಾಡಿ ಎಲ್ಲ ಮಾಡಿದ ಮೇಲೆ ಆಗ ದೇವರು ಎಂಟರ್ ಆಗುವುದು. ಅಷ್ಟರವರೆಗೆ ದೇವರ ಶಬ್ದವೇ ಇಲ್ಲ. ಇದು ದೇವರೇ ಮಾಡುತ್ತಾರೆ, ಆದರೆ ನಾನೂ ಮಾಡಬೇಕು ಎಂಬುದರ ತಾತ್ಪರ್ಯ ಬರ್ತಾ ಇರುತ್ತೆ ನಮ್ಮ ತಲೆಯಲ್ಲಿ ಕೆಲವು ಸಲ. ಹಾಗಾದರೆ ಎಲ್ಲ ದೇವರೇ, ಉಸಿರಾಟ ಮೊದಲುಕೊಂಡು ಅವನೇ ಮಾಡಿ ಮಾಡಿಸಬೇಕಾಗಿರುವಾಗ, ಅವನಿಲ್ಲದೆ ನಮಗೆ ಉಸಿರಾಟವೂ ಆಡಲ್ಲ ಅಂತ ಸ್ಪಷ್ಟವಾಗಿ ಅನುಭಾವಿಗಳ ವಚನ, ಶಾಸ್ತ್ರ ವಚನ ನಿರೂಪಿಸಿ ಹೇಳುವಾಗ, ನಾವು ಅಂದರೆ ಪ್ರಯತ್ನವನ್ನಾದರೂ ಏನು ವಿಶೇಷವಾಗಿರತಕ್ಕಂಥ ಕೈಕಾಲು ಕದಲಿಸಿಕೊಂಡು ಏನೇನು ಮಾಡಬೇಕು ಅವೆಲ್ಲ ನಾವು ಮಾಡಬಲ್ಲವು, ನಾವು ಮಾಡುತ್ತೇವೆ, ನಂತರ ಭಗವಂತ ಅನುಗ್ರಹ ಮಾಡುವುದು ಅಂತ ಏನು ಕಲ್ಪನೆ ಬರ್ತಾ ಇದೆ, ಇದು ತಪ್ಪು ಕಲ್ಪನಾ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಉಸಿರಾಟವಾದರೂ ದೇವರೇ ಆಡಿಸಬೇಕು, ಒಳಗೆ ನಿಂತು ಕೈ ಕಾಲು ಕದಲಿಸೋದು ಅವನೇ. ಹಾಗಾದರೆ ನಮ್ಮಿಂದ ಆಲೋಚನೆ ಕೊಟ್ಟು ಪ್ರಯತ್ನ ಮಾಡಿಸುವುದು ಅವನೇ ಆದಾಗ, ಅವನಿಲ್ಲದೆ ನಾವು ಚೂರಾದರೂ ಮಾಡಬಲ್ಲೆವು, ನಮ್ಮ ಪ್ರಯತ್ನ ನಾವು ಮಾಡೋದು, ದೇವರಿಲ್ಲದೆ ನಮ್ಮ ಪ್ರಯತ್ನ ನಾವು ಮಾಡೋದು ಅಂತ ಏನು ಬರ್ತಾ ಇದೆ ಆಲೋಚನೆಗಳು ಕೆಲವೊಮ್ಮೆ, ಅದು ಸರಿಯಾದದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾನೇ ಮಾಡಿದೆ ಅಂತ ಬಂದ್ರು, ನಾನೂ ಮಾಡುತ್ತೇನೆ ದೇವರ ಜೊತೆಗೆ ಅಂತ, ನಾನೂ ಮಾಡುತ್ತೇನೆ, ಏನು ದೇವರಿಲ್ಲದೆ ನಾನೊಂದು ಚೂರು ಮಾಡುತ್ತೇನೆ ಅಂತ ಏನು ಭಾವನೆ ಬರುತ್ತೆ. ಈ ಎರಡೂ ಭಾವನೆಗಳಿಂದ ಒಂದೊಂದು ಕರ್ಮ ಮಾಡಿದಾಗಲೂ ಆಚಮನ ಮೊದಲುಕೊಂಡು ಸಕಲ ಕರ್ಮಗಳು ಕೂಡ, ಅದೇನು ವ್ರತಾನುಷ್ಠಾನ ಮಾಡ್ತೀರೋ, ಗೋಪದ್ಮ ವ್ರತ ಮಾಡ್ತೀರೋ, ಅಥವಾ ಭಕ್ತಿ ಮಾಡುತ್ತೀರೋ, ಉಪವಾಸ ಮಾಡುತ್ತೀರೋ, ಏನು ಬೇಕಾದರೂ ಮಾಡಿ, ಪ್ರತಿಯೊಂದಕ್ಕೂ ಫಲ ಏನು ಗೊತ್ತಾ, ಅಸಂಖ್ಯಾತ ನೀಚ ಜನ್ಮಗಳು ಬಂದು ಬಿಡುತ್ತೆ. ಹಾಗಾದರೆ ಸಾಧನೆ ಅಂದರೆ ಇನ್ನೇನು ಮಾಡಬೇಕು, ಹೀಗಾಗೋದ್ರೆ ನಮ್ಮ ಗತಿ ಏನು ಅಂದರೆ, ದೇವರೇ ನನ್ನಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ, ಆತನೇ ಪ್ರಧಾನ ಕರ್ತ, ನಾನು ಅಸ್ವತಂತ್ರ ಕರ್ತ ಅಂದರೆ ಪರಾಧೀನ ಕರ್ತ. ಶ್ವಾಸ ಬಿಡುವುದು ಮೊದಲುಕೊಂಡು ಏನು ಪ್ರಯತ್ನ ಮಾಡುವುದು ಕೂಡ ಅವನೇ ನನ್ನಿಂದ ಮಾಡಿಸಬೇಕು. ಏನು ಭೀಮಸೇನ ದೇವರು ಏನು ಹೇಳಿದ್ದಾರೆ, ಪ್ರಯತ್ನವನ್ನೇ ಮುಂದಿಟ್ಟುಕೊಂಡು ಫಲ ಪಡೆಯಬೇಕು ಅಂತ. ಆ ಪ್ರಯತ್ನ ಮಾಡಿಸುವುದು ಅವನೇ, ಅವನನ್ನ ಬಿಟ್ಟು ಪ್ರಯತ್ನ ಮಾಡಲಿಕ್ಕೂ ನಮಗಾಗಲ್ಲ, ಶ್ವಾಸ ಬಿಡಲಿಕ್ಕೆ ಆಗಲ್ಲ ಅಂದ್ರೆ ಪ್ರಯತ್ನ ಮಾಡುವುದು ದೂರದಲ್ಲೇ ಉಳಿಯಿತು. ಆದ್ದರಿಂದ ನಮ್ಮಲ್ಲಿ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಚೆನ್ನಾಗಿ ಬರಬೇಕು. ಅದರಿಂದ ಮಾಡಿದ ಒಂದಾಚಮನ ಸಾಕು, ಸಾವಿರಾರು ನೀಚ ಜನ್ಮಗಳನ್ನು ಕತ್ತರಿಸಿ ಹಾಕುತ್ತೆ. ಅದೇ ಅನುಸಂಧಾನ, ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ, ಆತನಿಂದಾಗಿ ನಾನು ಮಾಡುತ್ತಾ ಇದ್ದೇನೆ ಎಂಬ ಶುದ್ಧ ಜ್ಞಾನದಿಂದ ಆಚಮನ, ಸ್ನಾನ, ಸಂಧ್ಯಾ, ಪೂಜಾ, ಏನೇನು ನಾವು ಕರ್ಮಗಳು ಮಾಡಲಿಕ್ಕೆ ಶುರು ಮಾಡುತ್ತೇವೆ, ಅದು ಭಕ್ತಿ ಮಾಡೋದೇ ಆಗಿರಬಹುದು, ಏನೇ ಆಗಿರಬಹುದು, ಉಪವಾಸ ವನವಾಸ ಏನು ವ್ರತ ಏನು ಅನುಷ್ಠಾನ ಮಾಡುತ್ತಾ ಇರಬಹುದು, ಅವೆಲ್ಲವೂ ಕೂಡ ಒಂದೊಂದು ಸಾವಿರಾರು ನೀಚ ಜನ್ಮಗಳನ್ನ ಕತ್ತರಿಸಿ ಹಾಕುವಂತವುಗಳಾಗುಬಿಡುತ್ತೆ. ಯಾಕೆ? ಈ ಜ್ಞಾನ ಸೇರಿದ್ದರಿಂದ. ಅದೇ ಕರ್ಮಗಳು, ಅದೇ ಕರ್ಮಗಳೇನೆ ದೇವರು ಮಾಡಿಸ್ತಾ ಇದ್ದಾರೆ ಎಂಬುದು ಮರೆತು, ನಾನೇ ಮಾಡುತ್ತೇನೆ ಅಥವಾ ನಾನೂ ಮಾಡುತ್ತೇನೆ, ದೇವರಿಲ್ಲದ ಚೂರು ನಾನು ಮಾಡಿಕೊಳ್ತೇನೆ ಅಂತ ಏನು ಬರುತ್ತೆ, ಅದು ಬಂದ್ರೆ ಸಾಕು, ಈ ಎಲ್ಲಾ ಕರ್ಮಗಳು ಕೂಡ ರಿವರ್ಸ್ ಫಲ ಕೊಡ್ತಾ ಇವೆ. ಅಂದರೆ ನಮ್ಮನ್ನ ಅನೇಕ ನೀಚ ಯೋನಿಗಳಲ್ಲಿ ತಳ್ಳಿಬಿಡ್ತಾ ಇವೆ. ಇದನ್ನ ಇಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಅಹಂಕಾರದಿಂದ ನಾನೇ ಮಾಡುತ್ತಾ ಇದ್ದೇನೆ, ನಾನು ನಾನು ಅಂತ ಯಾರಾದರೆ ಅಹಂಕಾರದಿಂದ, ಗೋಧನ ಮೊದಲಾದ ಮಹದಾನವ ಕ್ರೋಧಾದಿ ಗುಣದಿಂದ ಇತ್ತರಾದಡೆ ಅವಗೆ ಮೋದವಾಹದೆಂತೋ ಇಹ ಪರದಿ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಅದರಿಂದ ಇಹದಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ ಅಂತ ಹೇಳ್ತಾರೆ. ಸಾಧುಗಳು ಇದು ತಿಳಿದು ಜ್ಞಾನಾಖ್ಯ ಸುಧಿಯನ್ನು ಆಸ್ವಾದಿಪರು ಕ್ರೋಧಾದಿ ಗುಣವ ಮರೆತು. ಅದರಿಂದ ಜ್ಞಾನಿಗಳಾದವರು ಇದನ್ನು ಚೆನ್ನಾಗಿ ತಿಳಿಯುತ್ತಾರೆ. ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಅವರಿಗಿರುತ್ತೆ. ಪ್ರತಿಯೊಂದು ಕರ್ಮ ಮಾಡುವಾಗ ದೇವರನ್ನೇ ನೆನೆದು ನಿನ್ನ ಇಚ್ಛಾ ನಿನ್ನ ಇಚ್ಛಾ ಅಂತ ಬರ್ತಾ ಇರಬೇಕು. ಅದು ನಮಗೆ ಒಮ್ಮೆಲೇ ಬರಲ್ಲ, ಪ್ರಯತ್ನ ಪಡಬೇಕು, ತಿಳಿಯಬೇಕು, ಅದಕ್ಕಾಗಿ ನಾವು ವಿಶೇಷ ಮಾಡಬೇಕು. ಆ ಪ್ರಯತ್ನವು ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇರಬೇಕು. ಇಲ್ಲಿ ದಾಸರಾಯರು ಒಂದು ಮಾತು ಹೇಳುತ್ತಾರೆ, ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು ಅಂತ ಒಂದು ಮಾತು ಹೇಳ್ತಾನೆ. ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು ಅಂದಾಗ ಅದಕ್ಕೆ ಅರ್ಥ ಏನು ಅಂದ್ರೆ ನಾವೇ ಮಾಡ್ತಾ ಇರಬೇಕು, ಆದರೆ ನಾವು ಮಾಡಿಲ್ಲ ಅನ್ಬೇಕು ಅಂತ. ಶುದ್ಧ ಕಾಂಟ್ರಡಿಕ್ಟರಿ ಸೆಂಟೆನ್ಸ್ ಆಗ್ಬಿಡುತ್ತೆ. ಅದಕ್ಕರ್ಥ ಹೀಗಿದೆ, ದೇವನೇ ಎಲ್ಲ ಮಾಡೋದು ಮಾಡಿಸೋದು, ದೇವನೇ ಮಾಡಿ ಮಾಡಿಸುವಾಗ ಆ ಕಾರ್ಯ ನಮ್ಮಿಂದ ಮಾಡಿಸುವಾಗ ಕೆಲವೊಮ್ಮೆ ಆತ ತಾನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕಳೆದು ಬಿಡ್ತಾನೆ ನಮ್ಮ ಕರ್ಮಾನುಸಾರ. ಪರಮಜ್ಞಾನಿಗಳಿಗೆ ಸದಾ ದೇವರೇ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಕೊಡುತ್ತಾರೆ. ಆದರೆ ನಮ್ಮಂತಹ ಸಾಧಕರಾದವರು ಏನು ಹೊಡುತ್ತೇವೆ, ನಮ್ಮದೇ ಕರ್ಮ ಇರುತ್ತಾದ್ದರಿಂದ, ಆ ಜ್ಞಾನ ಬರಲಿಕ್ಕೆ ಅಡ್ಡಿಯಾಗಿರುತ್ತಾದ್ದರಿಂದ ಭಗವಂತ ಕೆಲವೊಮ್ಮೆ ಕೊಟ್ಟರೂ ಕೂಡ ಕೆಲವೊಮ್ಮೆ ಅದನ್ನು ತೆಗೆದು ಬಿಡುತ್ತಾನೆ. ಅಂದರೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವಿಲ್ಲದೆ ನಮಗೇನು ಕೊಡುತ್ತಾನೆ, ನಾನು ಮಾಡಬೇಕು ನಾನು ಮಾಡಬೇಕು ಅಂತ ಕೊಡತಾ ಇರ್ತಾನೆ. ಅಂತಹ ಕಾಲಕ್ಕೆ ಆತ ಮಾಡಿಸಿದಾಗ ಏನು, ನಾನು ಮಾಡಬೇಕು ಎಂಬ ತಿಳುವಳಿಕೆ ಕೊಟ್ಟು ಮಾಡಿಸಿದಾಗ ಮಾಡುತ್ತಲಿರಬೇಕು, ಏನು ಆ ಭಗವಂತ ಹೇಗೆ ಮಾಡಿಸ್ತಾ ಇರ್ತಾನೋ ಹಾಗೆ ಮಾಡುತ್ತಾ ಇರಬೇಕು. ಆದರೆ ಆತ ಜ್ಞಾನ ಕೊಟ್ಟ ಕೂಡಲೇ ಮಾಡಿಲ್ಲ ಎನ್ನಬೇಕು. ಅಂದರೆ ಸ್ವಾಮಿ ನೀನೇ ಮಾಡಿಸಿದ್ದು, ಆಗ ನನಗೆ ಎಚ್ಚರ ಬರಲಿಲ್ಲಯ್ಯ. ಅಂದರೆ ನೀನು ಎಚ್ಚರ ನನ್ನ ಕರ್ಮಾನುಸಾರ ಕೊಡಲಿಲ್ಲ, ಈಗ ಕೊಡತಾ ಇದೆಯಾ, ಸಕಲವೂ ನಿನ್ನ ಅಧೀನವಾಯಿತು ಅಂತ ದೇವರ ಅಧೀನ ಚಿಂತನೆ ಮಾಡಬೇಕು. ಇದನ್ನ ದಾಸರಾಯರು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಇನ್ನ ಸಾಧುಗಳು ಇದು ತಿಳಿದು ಜ್ಞಾನಾಖ್ಯ ಸುಧಿಯನ್ನು, ಈ ಅದ್ಭುತವಾದ ಜ್ಞಾನ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಜ್ಞಾನ ಅದೊಂದು, ನಮ್ಮ ಸುತ್ತೂ ಇರುವಂತಹ ವಿರಾಟ್ ರೂಪಿಯ ಚಿಂತನೆ, ನಮ್ಮಲ್ಲಿ 14 ಲೋಕಗಳ ಚಿಂತನೆ, ಆ 14 ಲೋಕಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಎಲ್ಲಿದ್ದಾರೆ ಎಂಬ ಚಿಂತನೆ, ಇದೆಲ್ಲ ಜ್ಞಾನ ಅಂತ ಕರೆಸಿಕೊಳ್ಳುತ್ತೆ. ಈ ಜ್ಞಾನವೆಂಬ ಅಮೃತವನ್ನು ಚೆನ್ನಾಗಿ ಸವಿದು ಅವರು ಅಸ್ವಾದಿಪರು, ಕ್ರೋಧಾದಿ ಗುಣವ ಮರೆದು ಕ್ರೋಧಾದಿ ಗುಣಗಳನ್ನು ಮರೆತು ಬಿಡ್ತಾರಂತೆ. ಯಾಕೆ ಅಂದ್ರೆ ಒಳಗೆ ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಬಂದಾಗ ಸಿಟ್ಟು ತಾನಾಗಿಯೇ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ನಂತರ ಹೇಳುತ್ತಾರೆ, ಶ್ರೀಧರನು ತನ್ನ ನಿಜ ಸಂಕಲ್ಪದಿಂದಲ್ಲಿ ಅನಾದಿ ಕರ್ಮ ಪ್ರಕೃತಿ ಕಾಲ ಜೀವ ಅಧಿಕಾರವನ್ನರಿತು ಕೊಟ್ಟದಕ್ಕೆ ಮತ್ತಧಿಕ ಬೇಡದಲ್ಲಿರು ಶ್ರೀಶನಾಜ್ಞವೆಂದು. ಇಲ್ಲಿ ನಮ್ಮ ಸಾಧನೆಯಲ್ಲಿ ಪ್ರಧಾನವಾದ ಹೃದಯ ಸಾಧನೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಶ್ರೀಧರ ಭಗವಂತ ತನ್ನ ನಿಜ ಸಂಕಲ್ಪದಿಂದ, ಅಂದರೆ ತಾನು ಸಂಕಲ್ಪ ಮಾಡಿದಕ್ಕನುಸಾರವಾಗಿ ಅನಾದಿ ನಮ್ಮ ಅನಾದಿ ಕರ್ಮ, ನಂತರ ಪ್ರಕೃತಿ, ಕಾಲ, ಜೀವನ ಅಧಿಕಾರ ಇವೆಲ್ಲ ತಿಳ್ಕೊಂಡು ದೇವರು ಕೊಟ್ಟದ್ದಕ್ಕೆ ಮತ್ತಧಿಕ ಬೇಡದಲ್ಲಿರು ಶ್ರೀಶನಾಜ್ಞವೆಂದು. ದೇವ ಏನು ಕೊಟ್ಟ ಅದರಲ್ಲೇ ಸಂತೋಷವಾಗಿರು, ಮತ್ತು ಅಧಿಕ ಯಾವುದು ದುಡ್ಡು ದುಗ್ಗಾಣಿ ಮೊದಲಾದ ಯಾವುದೂ ಬೇಡದಿರು ಅಂದ್ರು. ಯಾಕೆ ಬೇಡಬಾರದು ದೇವರತ್ರ, ಬೇಡಿದರೆ ಕೊಡುತ್ತಿಪ್ಪ ನರರಿಗೆ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಎಲ್ಲ ಬೇಡಬಹುದಲ್ಲ ಅಂದ್ರೆ ಅದು ಕಂಡದ್ದು ಬೇಡಲಿಕ್ಕೆ ಹೇಳಿದ ಮಾತಲ್ಲ. ಅಲ್ಲಿ ಹೇಳುತ್ತಾರೆ ಆ ದಾಸರೇ ಹೇಳುತ್ತಾರೆ, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಭಕುತಿಯ ಬೇಡು ಕೊಂಡಾಡು ಅಂತಾರೆ. ಹಾಗಾದರೆ ನಾವು ಈ ಲೌಕಿಕ ಸುಖಗಳನ್ನ ಯಾವುದನ್ನೂ ದೇವರಿಂದ ಬಯಸಬಾರದು. ಯಾಕೆ ಬಯಸಬಾರದು ಅಂದ್ರೆ ಈ ಜೀವನದಲ್ಲಿ ಎಷ್ಟು ಲೌಕಿಕ ಸುಖ ಬರಬೇಕೋ ದೇವರು ಕೊಟ್ಟೇ ಕೊಡತಾನೆ, ನಾವು ಕೇಳಿದ್ರು ಕೊಡತಾನೆ, ಕೇಳದಿದ್ರು ಕೊಟ್ಟೇ ಕೊಡತಾನೆ, ಇದು ನಿಶ್ಚಿತ ಅಂದ್ರು. ಆದ್ದರಿಂದ ಅದು ದೇವರು ಹೇಗೂ ಕೊಟ್ಟೇ ಕೊಡತಾನೆ, ಇಲ್ಲ ಸ್ವಲ್ಪ ಜಾಸ್ತಿ ಕೇಳಿದ್ರೆ ಇನ್ನು ಸ್ವಲ್ಪ ಕೊಡತಾನ, ಇಲ್ಲ ಎಷ್ಟು ನಿಶ್ಚಯ ಮಾಡಿದ್ದಾನೋ ಈ ಜನ್ಮದಲ್ಲಿ ನಮ್ಮ ಕರ್ಮಾನುಸಾರ ನಮ್ಮ ಅಧಿಕಾರಾನುಸಾರ ಎಷ್ಟೆಷ್ಟು ಲೌಕಿಕ ಸುಖ ಕೊಟ್ಟಿರ್ತಾನೆ ಅದಕ್ಕಿಂತ ಜಾಸ್ತಿ ನಾವು ಅಡ್ಡ ಬಿದ್ರು ಉರುಳಾಡಿದ್ರು ಕೊಡಲ್ಲ, ನಾವು ಮುಖ ನೋಡದಿದ್ರೂ ಕೂಡ ಕೊಟ್ಟೇ ಕೊಡತಾನೆ, ಎಷ್ಟು ಕೊಡಬೇಕು. ಆದ್ದರಿಂದ ಶ್ರೀಧರ ತನ್ನ ನಿಜ ಸಂಕಲ್ಪದಿಂದಲ್ಲಿ, ಅಂದರೆ ಈ ಜನ್ಮದಲ್ಲಿ ಇಷ್ಟು ಲೌಕಿಕ ಸುಖ ಬರಬೇಕು ಅದರಿಂದ ಇವನಿಗೆ ಇಷ್ಟು ಸಾಧನೆ ಆಗುತ್ತೆ ಅಂತ ಸಂಕಲ್ಪ ಮಾಡಿ, ಯಾಕಂದರೆ ಅನೇಕ ಜನ್ಮಗಳ ಕರ್ಮ ಗೋಡೌನ್ ಥರ ಬಿದ್ದಿದೆ ಪ್ಯಾಕೆಟ್ಸ್ ಎಲ್ಲ ಕೂಡ, ಆದರೆ ಅದರಲ್ಲಿ ಯಾವುದನ್ನ ಮೊದಲು ಕೊಡಬೇಕು ಯಾವುದು ನಂತರ ಕೊಡಬೇಕು ಇದು ಭಗವಂತನ ನಿರ್ಣಯ. ಯಾವುದನ್ನು ಕೊಟ್ಟರೆ ಈ ಜೀವಿ ಬೇಗ ಕರ್ಮ ಕಳ್ಕೊಳ್ಳಿಕ್ಕಾಗುತ್ತೆ, ಆ ರೀತಿಯಲ್ಲಿ ಯಾವ ಕರ್ಮ ತೆಗೆದುಕೊಟ್ರೆ ಸರಿಯಾಗುತ್ತೋ ಅದು ಕೊಡ್ತಾನೆ, ಅದು ನಿಜ ಸಂಕಲ್ಪ ಅಂದ್ರು. ಅಷ್ಟೇ ಹೊರತು ನಮ್ಮಿಂದ ತನ್ನ ಖುಷಿ ಬಂದಂತೆ ಮಾಡಿಸ್ತಾನೆ ಅಂತಲ್ಲ, ನಮ್ಮ ಕರ್ಮಾನುಷ್ಠಾನವೇ ಮಾಡಿಸೋದು. ಅದರಲ್ಲೂ ಕೂಡ ಯಾವ ಕರ್ಮ ಮೊದಲು ಕೊಟ್ರೆ ಇವನಿಗೆ ಕರ್ಮ ಬಂಧ ಕಳ್ಕೊಳ್ಳಿಕ್ಕಾಗುತ್ತೆ ಅದು ನೋಡಿಕೊಡುತ್ತಾನೆ. ಅದರಿಂದ ಶ್ರೀಧರನು ತನ್ನ ನಿಜ ಸಂಕಲ್ಪದಿಂದಲ್ಲಿ ಅನಾದಿ ಕರ್ಮ, ಪ್ರಕೃತಿ, ಕಾಲ, ಜೀವ, ನಮ್ಮ ಅನಾದಿಯಾಗಿರತಕ್ಕಂಥ ಕರ್ಮ, ಪ್ರಕೃತಿ ಮತ್ತು ಕಾಲ, ಜೀವನ ಅಧಿಕಾರ ಇದು ತಿಳ್ಕೊಂಡು ದೇವ ಕೊಡ್ತಾನೆ. ಅಂದರೆ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ನಮಗೆ ಅದು ಸರಿಯಲ್ಲ, ನಮಗೆ ನಮ್ಮನ್ನು ನಾವು ಹಾಳು ಮಾಡಿಕೊಂಡಂತಾಗುತ್ತೆ. ಆದ್ದರಿಂದ ದೇವರನ್ನ ಏನು ಕೇಳಬೇಕು ಅಂದರೆ ಇದು ಏನು ಸುಖ ಕೊಟ್ಟಿರ್ತಾನೆ ಅದು ಕೇಳಬಾರದು, ಮತ್ತಧಿಕ ಬೇಡದಲ್ಲಿರು ಶ್ರೀಶನಾಜ್ಞವೆಂದು. ದೇವರ ಆಜ್ಞೆ ಅಂದರೆ ನಮ್ಮ ಒಳ್ಳೆದಾಗ್ಲಿಕ್ಕೆ ದೇವರು ಇಷ್ಟು ಕೊಡತಾ ಇದ್ದಾನೆ, ಇದಕ್ಕಿಂತ ಹೆಚ್ಚು ಬೇಡಬಾರದು, ಬೇಡಿದರೆ ನನಗೆ ತೊಂದರೆ ದೇವರಿಗಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಯಬೇಕು. ಇದನ್ನೇ ಪ್ರಾಣೇಶದಾಸರು ಹೇಳುತ್ತಾರೆ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ ಅಂತ ಹೇಳುತ್ತಾರೆ. ಅದರಿಂದ ಮತ್ತಧಿಕ ಬೇಡದಲ್ಲಿರು ಶ್ರೀಶನಾಜ್ಞವೆಂದು. ಇನ್ನ ಯದೃಚ್ಛಾ ಲಾಭ ಸಂತುಷ್ಟನಾಗಿ ನೀನು ಮೋದವೈದಿ ಇದ್ದ ವಿಭವದಳು, ಯದೃಚ್ಛಾ ಲಾಭ ಸಂತುಷ್ಟನಾಗಿ ನೀನು ಏನು ದೇವ ಕೊಡತಾನೆ ಯಾವತ್ತಿಗೆ ಅದರಿಂದಲೇ ತೃಪ್ತಿಯಾಗಿರು. ಯಾಕೆಂದ್ರೆ ಬಂದದ್ದೇ ದೇವರ ಸ್ಮರಣೆ, ದೇವರ ವಿಶೇಷವಾದ ನೆನಪಿನಿಂದ ನಮ್ಮ ಸಂಸಾರ ಕಳಕೊಂಡು ಸಂತೋಷವಾಗಿರಲಿಕ್ಕೆ ಹೊರಟು ಹೋಗ್ಲಿಕ್ಕೆ ಬಂದದ್ದು. ಇಲ್ಲೇ ಇರಲಿಕ್ಕೆ ಯಾರೂ ಬರಲಿಲ್ಲ, ಈ ಸುಖಗಳು ಪಡತಾ ಇಲ್ಲಿ ಮನೆ ಕಟ್ಟಿಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟುಕೊಂಡು ಇಲ್ಲೇ ಪರ್ಮನೆಂಟ್ ಆಗಿರಲಿಕ್ಕೆ ಯಾರೂ ಬರಲಿಲ್ಲ. ಇಲ್ಲಿ ದೇವರ ಸ್ಮರಣೆ ಮಾಡಲಿಕ್ಕೆ, ಆತನ ಸ್ಮರಣೆ ಮಾಡಿಕೊಂಡು ಬದುಕಲಿಕ್ಕೆ ಕಳಿಸಿದ್ದಾನೆ ಭಗವಂತ. ಆತನ ಸ್ಮರಣೆಯಿಂದ ಏನಾಗುತ್ತೆ, ನಮ್ಮ ಸುತ್ತು ಇರುವ ಲಿಂಗದೇಹ ಜರ್ಜರಿತ ಆಗಿಬಿಡುತ್ತೆ, ಅಂದರೆ ಚೆನ್ನಾಗಿ ಪುಡಿ ಪುಡಿಯಾದಂತಾಗ್ಬಿಡುತ್ತೆ. ಆ ರೀತಿಯಾಗಿ ಲಿಂಗ ದೇಹದ ಬಲ ಕುಗ್ಗಿಸುವ ಸಾಧನೆ ಮಾಡಲಿಕ್ಕೆ ಇಲ್ಲಿ ಬಂದದ್ದು, ಅದಕ್ಕಾಗಿ ಜನ್ಮ ಕೊಟ್ಟದ್ದು. ಆ ಸಾಧನೆ ದೇವರ ಸತತ ಆದರಪೂರ್ವಕವಾದ ನೆನಪು, ಅದಕ್ಕಾಗಿ ಬಂದದ್ದು. ಅಂಥ ಜೀವನ ಬಂದಾಗ ಅದಕ್ಕೆ ತೊಂದರೆ ಕೊಡುವಂಥ ಸುಖಾದಿಗಳನ್ನು ಬೇಡ ಬೇಡ ಅಂದರು. ಅಂದರೆ ನಮಗೆ ಸುಖ ಬಂದರೂ ದೇವರ ಸ್ಮರಣೆ ಹೋಗಿಬಿಡುತ್ತೆ, ದುಃಖ ಬಂದರೂ ದೇವರ ಸ್ಮರಣೆ ಹೋಗಿಬಿಡುತ್ತೆ. ಇಲ್ಲಿ ನಾವೇನು ಮಾಡುತ್ತಾ ಇದ್ದೇವೆ, ದುಃಖ ಅಂತೂ ದೇವರು ಕೊಟ್ಟಿದ್ದು ಬಂದೇ ಬರುತ್ತೆ, ಅದು ಬೇಡ ಅಂದರೂ ಹೋಗಲ್ಲ, ನಾವಾಗಿ ದುಃಖ ಕೇಳಲಿಕ್ಕೆ ಹೋಗಲ್ಲ, ಸುಖ ಮಾತ್ರ ಕೇಳುತ್ತೇವೆ. ಪೂಜಾದಿಗಳು ಮಾಡಿ ಮಾಡಿ ಸುಖ ಬೇಕು ಅಂತ ಕೇಳುತ್ತೇವೆ, ಅದು ಎಷ್ಟರವರೆಗೆ ಸರಿ ಅಂತ ಕೇಳುತ್ತಾರೆ. ಯಾಕೆ ಅಂದರೆ ಯಾವ ಸುಖ ಆದರೆ ಇದ್ದದ್ದೇ ದೇವರನ್ನು ಮರೆಸಿಬಿಡುತ್ತಾ ಇದೆ. ದೇವರ ಸ್ಮರಣೆ ಎಂಬ ಪ್ರಧಾನ ಸಾಧನೆ, ಜೀವನದ ಗುರಿ, ಅದನ್ನೇ ಮರೆಸುವಂಥದ್ದು ನಮಗೆ ಬರುವ ಸುಖ. ಈಗ ನಾವೇನು ಮಾಡೋದು, ಇನ್ನಷ್ಟು ದೇವರ ಪೂಜಾ ಮಾಡಿ ಅದರಿಂದ ಈ ದೇವರ ಸ್ಮರಣೆಯನ್ನು ಮರೆಸುವ ಸುಖ ಇನ್ನಷ್ಟು ಕೊಡು ಇನ್ನಷ್ಟು ಕೊಡು ಅಂತ ದೇವರನ್ನ ಕೇಳ್ತಾ ಇದ್ದೇವೆ. ಅದರಿಂದ ಏನಾಗುತ್ತೆ, ದೇವರನ್ನ ಏನು ಕೇಳಿದಂತಾಗುತ್ತಂದರೆ ಇನ್ನಷ್ಟು ವಿಷ ಕೊಡು ಇನ್ನಷ್ಟು ವಿಷ ಕೊಡು ಅಂತ ದೇವರನ್ನ ಕೇಳಿದಂತಾಗುತ್ತೆ. ಆದ್ದರಿಂದ ದೇವರ ಸ್ಮರಣೆಯನ್ನ ಮರೆಸುವ ಸುಖ ವಿಷಕ್ಕೆ ಸಮಾನ. ಅದು ದೇವರನ್ನ ಪೂಜಾ ಮಾಡಿ ಕೇಳಿದರೆ ದೇವರು ಕೊಡತಾನೋ, ಅದಕ್ಕೆ ನಾವು ಎಷ್ಟು ಪೂಜಾ ಮಾಡಿ ಅರ್ಧ ಬಿದ್ದರೂ ಕೂಡ ನಮಗೆ ಅಂದ್ರೆ ನಾನು ಆತ್ಮಹತ್ಯೆ ಮಾಡಿಕೊಡುತ್ತೇನೆ ಒಂದು ಚೋರಿ ಕೊಡು ಅಂತ ದೇವರಲ್ಲಿ ಪೂಜಾ ಮಾಡಿ ಕೇಳಿಕೊಂಡಂತಾಯಿತು, ಆಗ ದೇವರು ಕೊಡತಾರೋ. ತಾಯಿ ಮಗುವಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ತಾಯಿ ಸ್ತೋತ್ರ ಮಾಡಿ ಅಮ್ಮ ಒಂದು ಚೋರಿ ಕೊಡು ನಾನು ಏನು ಆತ್ಮಹತ್ಯೆ ಮಾಡಿಕೊಡ್ತೇನೆ ಅಂತ ಮಗು ಕೇಳಿದರೆ ತಾಯಿ ಚೋರಿ ಕೊಡ್ತಾಳೋ ಎಷ್ಟು ಪೂಜಾ ಮಾಡಿದರೂ ಕೂಡ. ಆ ರೀತಿಯಲ್ಲಿ ನಾವು ಎಷ್ಟು ಪೂಜಾ ಮಾಡಿ ಈ ಲೌಕಿಕ ಸುಖ ಬೇಕು ಬೇಕು ಅಂತ ಕೇಳಿದರೂ ಕೂಡ ದೇವ ಸರ್ವಥಾ ಕೊಡಲ್ಲ. ಯಾಕೆ, ಅದು ಚೋರಿ ಹಾಕ್ಕೊಂಡಂತಾಗುತ್ತಾದ್ದರಿಂದ ದೇವರ ಸ್ಮರಣೆಗೆ ಚೋರಿ ಹಾಕಿದಂತಾಯಿತು, ಆದ್ದರಿಂದ ದೇವ ಕೊಡಲ್ಲ. ಆದ ಕಾರಣ ಎದುರುಚ್ಛಾಲಾಭ ಸಂತುಷ್ಟನಾಗಿ ನೀನು ಅಂದರೆ ದೇವರ ಸ್ಮರಣೆಗೆ ಅಡ್ಡಿ ಬಾರದ ರೀತಿಯಲ್ಲಿ ಎಷ್ಟು ಸುಖ ದೇವರು ಕೊಟ್ಟಿರ್ತಾರೋ ಅಷ್ಟು ಸುಖದಿಂದಲೇನೆ ತೃಪ್ತಿ ಪಡು. ಆ ದೇವರು ಕೊಟ್ಟ ಸುಖ ದೇವರ ಸ್ಮರಣೆಗೆ ಅಡ್ಡಿ ಆಗಲ್ಲ, ಪ್ರಾಯಶಃ ಹಾಗೆ ಭಗವಂತ ನೋಡಿಕೊಟ್ಟಿರ್ತಾನೆ. ಅದು ಅಡ್ಡಿ ಆಗದ ರೀತಿಯಲ್ಲೇ ಕೊಟ್ಟಿರ್ತಾನೆ, ತುಂಬಾ ಕರುಣೆಯಿಂದ ಕೊಟ್ಟಿರ್ತಾನೆ. ಅದಕ್ಕೆ ಜಾಸ್ತಿ ಬೇಡದವು ಆ ಬರುವ ಸುಖ. ನಮಗೆ ಎಲ್ಲಾ ದೇವರ ಸ್ಮರಣೆಯನ್ನ ಕತ್ತರಿಸಿ ನಮ್ಮನ್ನು ಕೊಂದಷ್ಟು ಕೆಲಸ ಮಾಡುತ್ತೆ. ಅದು ನಮ್ಮನ್ನ ಕೊಲ್ಲುವಂತ ಖಡ್ಗ ಅಂತ ತಿಳಿಯಪ್ಪ. ಆದ್ದರಿಂದ ಸುಖ ಬೇಡದೆ, ಹೆಚ್ಚು ಸುಖ ಬೇಡದೆ ಮೋದ ವೈದಿ ಇದ್ದ ವಿಭವದಳು. ದೇವರು ಏನು ವೈಭವ ಕೊಟ್ಟಿರ್ತಾರೆ ಅಷ್ಟರಲ್ಲೇ ನಾವು ತೃಪ್ತಿ ಪಡಬೇಕು. ಹಾಗಾದರೆ ಜೀವನದಲ್ಲಿ ದೇವರಲ್ಲಿ ಏನು ಕೇಳೋದಿಲ್ಲಲ್ವಾ ಅಂದ್ರೆ ಹೇಳಿದ್ರೆ, ಅಧಿಕಾಧಿಕವಾದ ಜ್ಞಾನವ ಅಪೇಕ್ಷಿಸುತ್ತ ಬೋಧಕರ ಸಂಘದಲ್ಲಿ ಬೆರದು ನೀನು ಹೇಳ್ತಾರೆ. ಅಧಿಕಾಧಿಕವಾಗಿರತಕ್ಕಂಥ ಜ್ಞಾನ ಅಪೇಕ್ಷೆ ಪಡಬೇಕಂತೆ. ಅದಕ್ಕೆ ಅಲ್ಲಿ ದಾಸರು ಹೇಳಿದರು, ಬೇಡಿದರೆ ಕೊಡುತಿಪ್ಪ ನರರಿಗೆ, ಬೇಡದಲೆ ಕೊಡುತಿಪ್ಪ ಸುರರಿಗೆ, ಬೇಡಿ ಬಳಲಿದರೊಮ್ಮೆ ಕೊಡದಿಹ ದೈತ್ಯರಿಗೆ ಅಂದ್ರು. ಹಾಗಾದರೆ ಈ ಏನು ಕೇಳಬೇಕು, ಏನು ಕೊಡತಾನೆ ಅಂದ್ರೆ ಭಕುತಿ. ಈ ಭಕುತಿ ದೇವತೆಗಳು ಕೇಳದೇನೆ ಕೊಡತಾನಂತೆ, ಕೇಳಿಕೊಂಡ್ರೆ ಮನುಷ್ಯರಿಗೆ ಕೊಡತಾನೆ. ಆ ಭಕುತಿಯನ್ನ ಕೇಳಿ ಬಳಲಿದ್ರು ಕೂಡ ದೈತ್ಯರಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಅಧಿಕವಾಗಿರತಕ್ಕಂಥ ಜ್ಞಾನ ಅಪೇಕ್ಷಾ ಪಡ್ತಾ, ಅದು ಕೊಡೋದು ಯಾರು ಅಂದ್ರೆ ಬೋಧಕರು. ಯಾರಾದರೆ ಶಾಸ್ತ್ರಜ್ಞಾನ ಪಡೆದು ಅದನ್ನ ಅನುಷ್ಠಾನಕ್ಕಿಟ್ಟು ಆ ಶಾಸ್ತ್ರದಲ್ಲಿ ಸೀಮಿತವಾಗಿ ಹೇಳಿರ್ತಾರೆ, ಎಲ್ಲರಿಗೂ ಕೂಡ ಇಷ್ಟಿಷ್ಟು ಮಾಡಿ ಅಂತ ಹೇಳಿರ್ತಾರೆ. ಆದರೆ ಆ ಶಾಸ್ತ್ರ ಅನುಷ್ಠಾನಕ್ಕಿಟ್ಟಾಗ ಗೋಪ್ಯವಾದ ಒಳಗೊಳಗೆ ರಹಸ್ಯಗಳವರಿಗೆ ಒಳಗೆ ಗೊತ್ತಾಗುತ್ತೆ. ಕೆಲವೊಮ್ಮೆ ಜ್ಞಾನಿಗಳಾದವರು ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳನ್ನೂ ತೆಗೆದುಕೊಂಡು ಆದ ಮೇಲೆ ಗುರುಗಳು ತಮಗೆ ರಹಸ್ಯವಾಗಿ ಹೇಳಿದ್ದನ್ನ, ತಾವು ರಹಸ್ಯವಾಗಿ ಅನುಭವ ಪಟ್ಟಿದ್ದನ್ನೂ ಕೂಡ ಈ ಶಾಸ್ತ್ರದ ವಿಷಯಗಳಿಗೆ ಸೇರಿಸಿ ಹೇಳುವುದುಂಟು. ಹಾಗೆ ಹೇಳಿದವರೇ ನಮ್ಮ ಅರಣ್ಯಕಾಚಾರ್ಯರು, ಹಾಗೆ ಹೇಳಿದವರೇ ನಮ್ಮ ವಿಜಯದಾಸರು ಮೊದಲಾದ ಮಹಾನುಭಾವರೆಲ್ಲ ಹೇಳಿದ್ದಾರೆ. ವಿಜಯದಾಸರಂತೂ ಧ್ಯಾನದಲ್ಲಿ ಆ ಸಾಧಕನಿಗೆ ಏನೇನು ವಿಚಿತ್ರ ಅನುಭವಗಳಾಗುತ್ತೆ ತಮ್ಮ ಸುಳಾದಿಗಳಲ್ಲಿ ಭೋರ್ಗರೆದು ಹೇಳಿದ್ದಾರೆ. ಆದರೆ ನಮಗೆ ಅವರು ತಮ್ಮ ಅನುಭವದಿಂದ ಹೇಳಿದ ಮಾತುಗಳಿಗೆ ಆಕರ ಗ್ರಂಥಗಳಲ್ಲಿ ಏನು ನಮಗೆ ಆಚಾರ್ಯರ ಗ್ರಂಥಗಳಲ್ಲಿ ಎಲ್ಲಾ ಕಡೆ ಕೂಡ ಅವರು ಸೀಮಿತವಾಗಿ ಆಚಾರ್ಯರು ಹೇಳಿದ್ರು, ಇಷ್ಟು ಮಿನಿಮಮ್ ತಿಳಿಯಬೇಕಾಗಿದ್ದು. ಇದು ಅನುಷ್ಠಾನಕ್ಕಿಟ್ಟಾಗ ಬೇರೆ ರಹಸ್ಯಗಳು ಗೊತ್ತಾಗುತ್ತೆ, ಅದು ಗುರುಗಳ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ಗೊತ್ತಾಗುತ್ತೆ ಅಂತ ಆಚಾರ್ಯರು ಎಲ್ಲಾ ರಹಸ್ಯಗಳನ್ನ ತಮ್ಮ ಗ್ರಂಥಗಳಲ್ಲಿ ಹೊರಗೆ ಚೆಲ್ಲಲಿಲ್ಲ. ಆದರೆ ಈ ಜ್ಞಾನಿಗಳಾದವರು ಆಚಾರ್ಯರ ಅನುಗ್ರಹ, ತಮ್ಮ ತಮ್ಮ ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ ಪಡೆದು ಅಪರೋಕ್ಷ ಜ್ಞಾನವನ್ನು ಪಡೆದಿರತಕ್ಕಂತಹ ವಿಜಯದಾಸರಂತಹ ಅರಣ್ಯಕಾಚಾರ್ಯರಂತಹ ಮಹಾನುಭಾವರು ತಮ್ಮ ಅನುಭವವನ್ನು ತಮ್ಮ ಗ್ರಂಥಗಳಲ್ಲಿ ತೋರಿಕೊಡುತ್ತಾರೆ. ಆದರೆ ನಮಗೇನಾಗುತ್ತೆ, ಅವರು ಆ ಅನುಭವದ ಮಾತುಗಳನ್ನು ಹೇಳಿದಾಗ ಈ ಅನುಭವದ ಮಾತುಗಳೆಲ್ಲ ಕೆಲವು ಈ ಆಕರ ಗ್ರಂಥಗಳಲ್ಲಿ ಸಿಗತಾ ಇಲ್ಲಲ್ಲ ಅಂತ ಸಂಶಯಗಳು ಬರಲಿಕ್ಕೆ ಶುರುವಾಗುತ್ತೆ. ಆ ರೀತಿ ಸಂಶಯ ಪಡಬೇಡಿ, ಇವೆಲ್ಲ ಅನುಭವಗಳ ಮಾತು, ಅನುಭವದಿಂದ ಬಂದ ಮಾತು ಅಂತ ನಾವು ತಿಳಿಯಬೇಕಾಗುತ್ತೆ. ಅದರಿಂದ ಇಂಥವರನ್ನ ಯಾರು ಅರಣ್ಯಕಾಚಾರ್ಯರು, ರಾಯರು, ರಘುತ್ತಮರು ಮತ್ತು ವಿಜಯದಾಸರು ಮೊದಲಾದ ಮಹಾನುಭಾವರು ಯಾರ್ಯಾರಿದ್ದಾರೆ, ಇವರೆಲ್ಲ ಬೋಧಕರು ಅಂದರೆ ದೇವರನ್ನ ಕಂಡು ತಿಳಿಸಿಕೊಡುವವರು. ಇನ್ನ ಅವರ ಮಾರ್ಗದಲ್ಲೇ ಬಂದು ಅವರ ಮಾರ್ಗದಲ್ಲೇ ಭಗವಂತನ ಚಿಂತನೆ ಮಾಡುತ್ತಾ ಬರುವವರು ಬೋಧಕರೇ. ಯಾರಾದರೆ ಜೀವನದಲ್ಲಿ ಶಾಸ್ತ್ರಜ್ಞಾನ ತಿಳಿದುಕೊಂಡು ಅದನ್ನ ಚೂರ ಆದರೂ ತಮ್ಮ ಯೋಗ್ಯತೆಗೆ ತಕ್ಕಷ್ಟು ಅನುಷ್ಠಾನಕ್ಕೆ ಇಟ್ಟು ನಡೆಯುತ್ತಾರೋ ಅವರನ್ನ ಬೋಧಕರು ಅಂತ ಕರೀತಾರೆ. ಇಲ್ಲದಿದ್ದರೆ ಅವರು ಪಡೆದ ಜ್ಞಾನಕ್ಕೆ ಪ್ರತಿಷ್ಠೆ ಯಾಕೆ ಅಂತ ವಿಜಯದಾಸರು ಹೇಳುತ್ತಾರೆ. ಅನುಭವವಿಲ್ಲದ ಜ್ಞಾನಕ್ಕೆ ಪ್ರತಿಷ್ಠೆ ಯಾತಕ್ಕೆ ಅಂತ. ಆ ರೀತಿಯಲ್ಲಿ ಅನುಭವ ಜ್ಞಾನ ಇರಬೇಕು, ಅದನ್ನ ಚೂರಾದರೂ ಅನುಷ್ಠಾನಕ್ಕಿಟ್ಟಿದ್ದರೆ ಅಂಥವರ ಮಾತು ಎದುರು ಇರುವಂತಹ ವ್ಯಕ್ತಿಗಳಲ್ಲಿ ಎದೆಯಲ್ಲಿ ಬಾಣ ಹೊಡೆದಂತೆ ಹೋಗಿ ಸೇರಿಕೊಳ್ಳುತ್ತೆ, ಅವರಲ್ಲಿ ಅನುಷ್ಠಾನವನ್ನ ಬೆಳೆದಬ್ಬಿಸುತ್ತೆ. ಇಲ್ಲ, ಹೇಳುವಂತಹ ವ್ಯಕ್ತಿಯೇ ತಾನು ಸ್ವಯಂ ಅನುಷ್ಠಾನ ಏನೂ ಮಾಡುತ್ತಾ ಇಲ್ಲ ಅಂದರೆ ಅದು ಬರೀ ಟೇಪ್ ರೆಕಾರ್ಡರ್ ಅಲ್ಲಿ ಕೇಳಿದಂತಾಗುತ್ತೆ, ಬಹಳ ಚೆನ್ನಾಗಿದೆ ಅಂತ ಚಪ್ಪಾಳೆ ತಟ್ಟುವುದಕ್ಕೆ ಸಹಕಾರಿಯಾಗುತ್ತಷ್ಟೇ ಹೊರತು ಎದುರಿಗಿರುವಂತಹ ವ್ಯಕ್ತಿಯಲ್ಲಿ ಅನುಷ್ಠಾನದ ಹಂಬಲ ಬಡದೆಬ್ಬಿಸಿ ಅವರಿಂದ ಅನುಷ್ಠಾನ ಮಾಡಿಸುವಂತಹ ತಾಕತ್ತು ಅವರ ಮಾತಿಗೆ ಬರಲ್ಲ. ಯಾಕೆ? ಸ್ವಯಂ ಅನುಷ್ಠಾನ ಮಾಡಲ್ಲ. ಆದ್ದರಿಂದ ಅದರಿಂದ ಯಾರಾದರೆ ತಾವು ಹೇಳಿದ್ದನ್ನ ಸ್ವಲ್ಪ ಆದರೂ ತಾವು ಅನುಷ್ಠಾನ ಮಾಡುತ್ತಾರೋ, ಆ ಅನುಷ್ಠಾನ ಮಾಡಿದ್ದನ್ನ ಅನುಭವಿಸಿ ಆ ಪದಗಳನ್ನು ಹೇಳುತ್ತಾರೋ ಅಂಥವರನ್ನ ಬೋಧಕರು ಅಂದರು. ಅಂಥವರ ಜೊತೆಗೆ ನಾವು ಬೆರೆಯಬೇಕಂತೆ. ಅಂದರೆ ಯಾರ ಮಾತು ನಾವು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಅವರ ಮಾತು ಪರಿಣಾಮ ಆಗಿ ಕೂಡಲೇ ನಮಗೆ ಅನುಷ್ಠಾನಕ್ಕೆ ಇಡಬೇಕು ಅಂತ ಹಂಬಲ ಹುಟ್ಟಿಸುತ್ತೋ ಅಂಥವರ ಜೊತೆಗೆ ಬೆರೆದು ಅಧಿಕಾಧಿಕವಾಗಿರತಕ್ಕಂತಹ ಜ್ಞಾನ. ಆದರೆ ಒಂದು ನೋಡಬೇಕು, ಮನೆ ಮೇಲೆ ಟ್ಯಾಂಕರ್ ಇದೆ, ವಾಟರ್ ಟ್ಯಾಂಕು, ಅದರ ತುಂಬಾ ನೀರು ತುಂಬಿದೆ. ಆದರೆ ಕಡೆಗೆ ಮನೆಯಲ್ಲಿ ನೀರು ಬಳಸ್ತಾನೇ ಇಲ್ಲ. ಅವಾಗ ಏನಾಗುತ್ತೆ, ಆ ಟ್ಯಾಂಕರ್ ಎಲ್ಲ ನೀರು ಕೊಳತು ಹೋಗಿ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿಯಲ್ಲಿ ನಾನಾ ಪ್ರವಚನಗಳು ಪಾಠಗಳು ಎಲ್ಲಾ ಕಡೆ ಹೋಗಿ ಕೇಳಿ ಬಂದದ್ದಾಯಿತು, ಎಲ್ಲಾ ತಲೆಯಲ್ಲಿ ತುಂಬಿದ್ದಾಯಿತು. ಈ ತಲೆ ಒಂದೊಂದು ಟ್ಯಾಂಕ್ ಅಲ್ವಾ, ಅದರಲ್ಲೇ ಎಲ್ಲಾ ಜ್ಞಾನ ತುಂಬಿರ್ತೇವೆ. ಆ ಜ್ಞಾನ ಬಂದು ಬಂದು ಸೇರ್ತಾ ಇದೆ. ಆದರೆ ಕಳಗೆ ಅಂದರೆ ಆ ನೀರು ಕಳಗಿಳಿದು ಹೃದಯದಲ್ಲಿ ಅನುಭವಕ್ಕೆ ಬರುತ್ತಾ ಇಲ್ಲ ಜ್ಞಾನ. ಅವಾಗೇನಾಗುತ್ತೆ, ತಲೆಯಲ್ಲಿ ಮಾತ್ರ ಉಳಿದಿರುತ್ತೆ, ಅದು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಮಾತ್ರ ಉಪಕಾರ ಆಗುತ್ತೆ. ಅಥವಾ ಪಾಠ ಪ್ರವಚನಾದರೂ ನಡೆಯುವಾಗ ನನಗೂ ಗೊತ್ತು ಇದು ಅಂತ ತೋರಿಕೊಳ್ಳಿಕ್ಕೆ, ಆ ತೋರಿಕೊಡುವ ರೀತಿಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅಂದರೆ ಆ ಕೊಳೆತ ನೀರು ವಾಸನೆ ಹೊರಗೆ ಬಿಡುತ್ತಲ್ಲ, ಈ ಜ್ಞಾನ ಕೂಡ ಅನುಭವಕ್ಕಿಲ್ಲಾದ್ದರಿಂದ ಕೊಳೆತು ಅದು ವಾಸನೆ ಶುರುವಾಗುತ್ತೆ. ಏನು ವಾಸನೆ, ನನಗೆ ಗೊತ್ತು ನನಗೆ ಗೊತ್ತು ಅಂತ ಎಲ್ಲರಿಗೆ ಹೇಳಿಕೋಬೇಕೆಂಬ ಹಂಬಲದ ವಾಸನೆ ಆ ಜ್ಞಾನದಿಂದ ಶುರುವಾಗುತ್ತೆ, ಒಳಗೆ ಇಳಿಯಲ್ಲ, ಅನುಷ್ಠಾನಕ್ಕೆ ಬರಲ್ಲ. ಆದ್ದರಿಂದ ಬೋಧಕರಿಂದ ಬಂದ ಜ್ಞಾನ ಹೇಗಿರುತ್ತೆ ಅಂದರೆ, ಟ್ಯಾಂಕ್ ತುಂಬಿದ್ದು ಆಯಿತು, ಒಂದು 10 ನಿಮಿಷದಲ್ಲಿ ನೀರೆಲ್ಲ ಖರ್ಚು ಮಾಡಿದ್ದು ಆಯಿತು. ಸರಸರ ಸರಸರನೇ ಎಲ್ಲ ಖರ್ಚು ಮಾಡುತ್ತಾ ಇದ್ದಾರೆ, ಟ್ಯಾಂಕ್ ತುಂಬುತ್ತಾ ಇದ್ದಾರೆ, ಖರ್ಚು ಮಾಡುತ್ತಾ ಇದ್ದಾರೆ, ತುಂಬುತ್ತಾ ಇದ್ದಾರೆ, ಖರ್ಚು ಮಾಡುತ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಟ್ಯಾಂಕ್ ಅಲ್ಲಿ ನೀರು ನಿಂತು ಕೊಳೆತು ಹೋಗುವ ಸಂದರ್ಭವೇ ಇಲ್ಲ. ಆದ್ದರಿಂದ ಬೋಧಕರಿಂದ ಬಂದ ಜ್ಞಾನ ಏನಾಗುತ್ತೆ, ನಮಗೆ ಕೂಡಲೇ ಅನುಷ್ಠಾನಕ್ಕೆ ಬರುತ್ತೆ, ಮತ್ತು ತಲೆಯಲ್ಲಿ ಟ್ಯಾಂಕ್ ಖಾಲಿಯಾಗುತ್ತೆ, ಇನ್ನಷ್ಟು ಜ್ಞಾನ ಪಡೆಯೋಣ, ಇದು ಅನುಭವಕ್ಕೆ ಬಂತಲ್ಲ ಅಂತ ಮತ್ತು ಹೋಗ್ತೇವೆ. ಈ ರೀತಿಯಾಗಿ ಜ್ಞಾನಿಗಳಿಂದ ಪಡೆದಂತಹ ಜ್ಞಾನ ನಮಗೆ ಅನುಭವಕ್ಕೆ ಬರುತ್ತಾ ಇದ್ದರೆ ಅದು ವಿಶೇಷ. ಆ ರೀತಿಯಾಗಿ ಸಾಧನೆ ಮಾಡಲಿಕ್ಕೆ ಬಂದದ್ದಷ್ಟೇ ಹೊರತು ಬರೇ ಎಲ್ಲಾ ಕಡೆ ಲೈಬ್ರರಿಯಲ್ಲಿ ಪುಸ್ತಕದಲ್ಲಿರಬೇಕಾಗಿದ್ದು ನಮ್ಮ ಮಸ್ತಕದಲ್ಲಿ ಲೈಬ್ರರಿಯಲ್ಲಿ ಇರುತ್ತಷ್ಟೇ, ಅನುಭವಕ್ಕೆ ಮಾತ್ರ ಬರಲ್ಲ. ಆ ಥರ ಆದರೆ ಏನು ಉಪಯೋಗ, ನಮ್ಮನ್ನ ರನ್ನಿಂಗ್ ಲೈಬ್ರರಿ ಅಂತ ಕರೀತಾರೆ. ಒಂದು ವೇಳೆ ಎಲ್ಲಾ ತಿಳ್ಕೊಂಡು ಯಾರು ಏನು ಕೇಳು ತಡತಡ ಉತ್ತರ ಕೊಟ್ಟರೆ ಒಂದು ಶಾಲು ಬರುತ್ತೆ, ಒಂದು ಸಂಭಾವನೆ ಬರುತ್ತೆ, ತಲೆ ಮೇಲೆ ಕಿರೀಟ ಬರುತ್ತಷ್ಟೇ. ಅದರಿಂದ ಅನುಭವನೇ ಇರಲ್ಲ, ಅನುಭವ ಇಲ್ಲದ ಜ್ಞಾನ ಯಾಕೆ ವೇಸ್ಟ್ ಅಂತ ಹೇಳಿಬಿಡುತ್ತಾರೆ. ಆದ್ದರಿಂದ ಅಂಥ ಅನುಭವದ ಜ್ಞಾನ ನಮಗೆ ಬರಬೇಕಾದರೆ ಬೋಧಕರ ಸಂಘದಲ್ಲಿ ಬೆರೆದು ನೀನು ಮೇದಿನಿ ಅಂದರೆ ಬೋಧಕರು ತಿಳಿಸಿಕೊಡ್ತಾರೆ. ಏನಂತ ತಿಳಿಸಿಕೊಡ್ತಾರೆ ಅಂದರೆ ಇಂಥ ವಿಶೇಷ ಜ್ಞಾನಗಳನ್ನು ಹೇಳುತ್ತಾರೆ ಶೇಷದಾಸರು ಬೋಧಕರು. ಅವ್ರು ಹೇಳಿದರು, ಅಪ್ಪ ನಾನು ನನ್ನ ಒಳಗೆ ವಿಶೇಷವಾದ ವಿರಾಟ್ ರೂಪ ಚಿಂತನೆ ಮಾಡಿದೆ, ಹಾಗೆ ಆ ನನ್ನೊಳಗೇನೆ 14 ಲೋಕಗಳ ಚಿಂತನೆ ಮಾಡಿದೆ. ಅದೇ ರೀತಿಯಲ್ಲಿ ಬಂದಂಥ ಬ್ರಾಹ್ಮಣರನ್ನ ಕರೆದು ಆ ಬ್ರಾಹ್ಮಣರಲ್ಲಿ ವಿಶೇಷವಾಗಿರತಕ್ಕಂಥ 14 ಲೋಕಗಳ ಚಿಂತನೆ ವಿರಾಟ್ ರೂಪದ ಚಿಂತನೆ ನಾನು ಮಾಡಿದೆ. ಆ ಮಾಡಿ ಅಲ್ಲಿ ಭಗವಂತನ ಉಪಾಸನೆ ಚಿಂತನೆ ಆತನ ಸೇವಾ ಮಾಡಿದೆ. ಬ್ರಾಹ್ಮಣರ ಮೂಲಕ ಬ್ರಾಹ್ಮಣರೊಳಗೆ ನಿಂತಿರುವ ಭಗವಂತನಿಗೆ ಆ ಬ್ರಾಹ್ಮಣರಿಗೆ ಊಟ ಹಾಕುವುದೇ ದೇವರಿಗೆ ಊಟ, ಈ ತರ ಚಿಂತನೆ ಮಾಡುತ್ತಾ ಆ ವಿರಾಟ್ ರೂಪಿಯ ಚಿಂತನೆ ನಾನು ಮಾಡಿದೆ. ಅದನ್ನು ಹೇಳ್ತಾರೆ, ಮೇದಿನಿ ಸುರರನ್ನು ಕರೆದು ಮನ್ನಿಸಿ ಪರಮ ಆದರದಿ ಅನ್ನೋದಕವ ಕೊಡಲು. ಬ್ರಾಹ್ಮಣರನ್ನ ಕರೆದು, ಯಾಕೆ ಬ್ರಾಹ್ಮಣರನ್ನ ಕರಿಬೇಕು ಅಂದರೆ ಇವರೇ ಭಗವಂತನ ನಿಜವಾದ ಪ್ರತಿಮಾ ಅಂತ ಹೇಳ್ತಾ ಇದ್ದಾರೆ. ಮೇದಿನಿ ಸುರರನ್ನು ಕರೆದು ಮನ್ನಿಸಿ, ಅವರನ್ನ ಕರೆದ ಕೂಡಲೇ ಕರೆದಿರ್ತೇವೆ, ಬಂದರೆ ಮುಖವೂ ನೋಡಲ್ಲ, ಆ ಥರ ಇರಬಾರದಂತೆ. ಬಂದ ಕೂಡಲೇ ಭಗವಂತನೇ ಈ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳಿದುಕೊಂಡು ಪರಮ ಆದರದಿಂದ ಅನ್ನೋದಕವನ್ನ ಕೊಡಲು. ಆಗ ಮೋದಮಯ ತಾನುಂಡು ಕೋಟ್ಯಾಧಿಕವಾದ ಸಾಧು ಯಜ್ಞದ ಫಲವು ತಂದು ಉಣಿಪ. ಆ ಬ್ರಾಹ್ಮಣರಿಗೆ ಒಂದು ತುತ್ತನ್ನ ಹಾಕಿದ್ರೆ ಸಾಕು, ನಮಗೆ ಕೋಟಿ ಕೋಟಿ ಯಜ್ಞ ಮಾಡಿದ ಫಲ ತಂದುಕೊಡತಾನೆ. ಯಾವಾಗ ಬ್ರಾಹ್ಮಣರಿಗೆ ಊಟ ಹಾಕುವಾಗ ಈ ಅನುಸಂಧಾನ ಇದ್ದರೆ, ಯಾವ ಅನುಸಂಧಾನ, ಆ ಬ್ರಾಹ್ಮಣರಲ್ಲಿ 14 ಲೋಕಗಳು ವಿರಾಟ್ ರೂಪ ನಿಂತಿದೆ, ಆ 14 ಲೋಕಗಳಲ್ಲಿ ಸಾಂಶರಾದ ದೇವತೆಗಳು ಎಲ್ಲರೂ ಕೂಡ ಸೂಕ್ಷ್ಮ ರೂಪದಿಂದ ನಿಂತಿದ್ದಾರೆ ಎಂಬುದನ್ನ ಚೆನ್ನಾಗಿ ತಿಳಿದು, ನಾನು ಹಾಕುವ ಭೋಜನ, ಏನು ಭೋಜನ ಮಾಡಿಸ್ತಾ ಇದ್ದೇನೆ, ಇದು ಬ್ರಾಹ್ಮಣಾಂತರ್ಗತ ವಿರಾಟ್ ರೂಪಿ ಮತ್ತು 14 ಲೋಕದಲ್ಲಿರುವ ಸಕಲ ಸಜ್ಜನರಿಗೆ ಊಟ ಆಗ್ತಾ ಇದೆ, ಸ್ವಚ್ಛವಾಗೂ ಆಗ್ತಾ ಇದೆ ಅಂತ ತಿಳಿದು ಯಾರು ಮಾಡುತ್ತಾರೋ ಅವರಿಗೆ ಕೋಟ್ಯಾಧಿಕವಾದ ಸಾಧು ಯಜ್ಞದ ಫಲವು ತಂದು ಉಣಿಪ. ಯಜ್ಞದಲ್ಲಿ ಎರಡು ರೀತಿ ಯಜ್ಞಗಳು, ಸಾಧು ಯಜ್ಞ ಅಸಾಧು ಯಜ್ಞ ಅಂತ. ಅಲ್ಲ, ಯಜ್ಞ ಮಾಡುವುದೇ ಸಾಧು, ಅದರಲ್ಲಿ ಅಸಾಧು ಯಜ್ಞ ಅಂತಿರುತ್ತಾ ಅಂದ್ರೆ, ಹೌದು, ಮಾಡೋದೇನೋ ಯಜ್ಞ, ಮಾಡಿದ ರೀತಿ ಅಸಾಧುವಾದ ರೀತಿ, ಬಂದವರನ್ನ ಸರಿಯಾಗಿ ಮಾತಾಡಿಸಲ್ಲ, ಅಹಂಕಾರ ಪ್ರವೃತ್ತಿ. ಆ ಬ್ರಾಹ್ಮಣರೇನು ಬಂದಿರ್ತಾರೆ ಯಜ್ಞಕ್ಕೆ, ಭಿಕ್ಷಕ್ಕೆ ಬಂದವರಂತೆ ಅವರನ್ನ ಟ್ರೀಟ್ ಮಾಡೋದು, ಇವರೆಲ್ಲ ನೋಡಿದ ಕೂಡಲೇ ಸರಿ ತಗೊಳ್ಳಿ ಹೋಗಿ ಕೂಡಿ ಅಂತ ಹೇಳೋದು, ಈ ತರ ಮಾಡಿದ ಯಜ್ಞ ಅಸಾಧು ಯಜ್ಞ. ಸಾಧು ಯಜ್ಞ ಅಂದ್ರೆ ಬಂದ ಬ್ರಾಹ್ಮಣರು ಭಗವಂತನ ಮೂರ್ತಿಗಳಿವರು, ಭಗವಂತನ ವಿಶೇಷವಾದ ಪ್ರತಿಮೆಗಳಿವರು ಅಂತ ತಿಳಿದು ಆದರ ಪೂರ್ವಕ ತಲೆ ಬಾಗಿ ನಮಸ್ಕಾರ ಮಾಡಿ ಮಾಡುವ ಯಜ್ಞ ಸಾಧು ಯಜ್ಞ. ಅಂಥ ಯಜ್ಞ ಒಂದೆರಡಲ್ಲ, ಕೋಟಿ ಕೋಟಿ ಯಜ್ಞಗಳು ಮಾಡಿದ ಫಲ ಬರುತ್ತೆ. ದಂಪತಿಗಳನ್ನ ಬ್ರಾಹ್ಮಣರನ್ನ ಕರೆದು ಊಟಕ್ಕೆ ಹಾಕಿದರೆ ಮೋದಮಯ ತಾನೊಂದು ಕೋಟ್ಯಾಧಿಕವಾದ ಸಾಧು ಯಜ್ಞದ ಫಲವು ತಂದು ಉಣಿಪ. ಹಾಗಾದರೆ ಎಲ್ಲ ತುಂಬಾ ಜನ ಇದ್ದಾರಲ್ಲ, ಎಲ್ಲಾ ರೀತಿಯಾದಂತಹ ಜನರು ಇದ್ದಾರೆ, ಅದರಲ್ಲಿ ಬ್ರಾಹ್ಮಣರನ್ನೇ ಯಾಕೆ ಕರಿಬೇಕು ಅಂದರೆ, ಮಾಧವನ ಅರ್ಚನೆಗೆ ಭೂಸುರೋತ್ತಮ ತಾನು ಅಧಿಷ್ಠಾನವೆಂದು ಗ್ರಹಿಸೋ ನೀನು. ದೇವರ ಅರ್ಚನೆಗೆ ಬ್ರಾಹ್ಮಣನೇ ಪ್ರಧಾನವಾಗಿರತಕ್ಕಂತಹ ಅಧಿಷ್ಠಾನ ಅಂತ ತಿಳಿಯಪ್ಪ ಅಂತಾರೆ. ಮೇದಿನಿ ಮೇಲಿದ್ದ ಕ್ಷೇತ್ರ ಮೂರ್ತಿ ಬಿಟ್ಟು ಸಾದರದಿ ಕ್ಷೇತ್ರವನ್ನು ಭಜಿಸಿದವಗೆ ಖೇದವಲ್ಲದೆ ಅವಗೆ ಮೋದವಾಹದೇನೋ ಹೇಳ್ತಾರೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಕ್ಷೇತ್ರ ಮೂರ್ತಿ ಯಾರು ಅಂದ್ರೆ, ಭೂಮಿ ಮೇಲಿರುವ ಕ್ಷೇತ್ರ ಮೂರ್ತಿ, ದೇವರ ಮೂರ್ತಿ ಅಂದ್ರೆ ಬ್ರಾಹ್ಮಣರು. ಅದು ಬಿಟ್ಟು ಯಾವುದೋ ಪ್ರತಿಮಾ ಇಟ್ಟುಕೊಂಡು ಒದ್ದಾಡಿದ್ರೆ ಆ ಪ್ರತಿಮಾ ಏನಾಗುತ್ತೆ, ಅಲ್ಲಿ ದೇವರ ಚಿಂತನೆ ಬರಲ್ಲ ನಮಗೆ, ಆ ಪ್ರತಿಮೆಗೆ ಎಲ್ಲಾ ಸುರಿತಾ ಇರ್ತೇವೆ. ಅದು ಕ್ಷೇತ್ರ ಭಜನೆ ಆಯಿತು, ಕ್ಷೇತ್ರ ಮೂರ್ತಿಯ ಭಜನೆ ಆಗಲಿಲ್ಲ. ಹಾಗಾದರೆ ಕ್ಷೇತ್ರ ಮೂರ್ತಿಯ ಭಜನೆ ಬರಬೇಕಾದರೆ ಬ್ರಾಹ್ಮಣನೊಳಗೆ ಚಲ ಪ್ರತಿಮೆಯಲ್ಲಿ ಆರಾಧನೆ ಮಾಡಿ ಅಂತಾರೆ. ಇದು ನೋಡಿದಾಗ ಮಹಾನುಭಾವರಾಗಿರ್ತಕ್ಕಂಥ ವಾಜರಾಜ ಗುರು ಸಾರ್ವಭೌಮರ ಅಚ್ಛಿನ್ನ ಭಕ್ತರಾದ ಜಮಖಂಡಿ ವಾಜರಾಜಾಚಾರ್ಯರ ಚರಿತ್ರೆ ನೆನಪಾಗುತ್ತೆ. ಆ ಮಹಾನುಭಾವರು, ಅವರ ಮನೆಗೆ ನಾವು ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ, ಬಳ್ಳಾರಿಯಲ್ಲಿ ಪ್ರತಿಮೆಗಳ ರಾಶಿ, ಸಾಲಿಗ್ರಾಮಗಳ ರಾಶಿ, ಎಲ್ಲದರಲ್ಲೂ ಭಗವಂತನ ಚಿಂತನೆ ಮಾಡಿ ಪೂಜಾ ಮಾಡತಕ್ಕ ತಾಕತ್ತವರದ್ದು, ಅದಕ್ಕೆ ತಕ್ಕ ಸಮಯವೂ ಹಿಡಿಯುತ್ತೆ, ವಿಶೇಷವಾಗಿ ಪೂಜಾ ಮಾಡುತ್ತಾ ಇದ್ರು. ಆದರೆ ಅವರಲ್ಲಿ ಜ್ಞಾನ ವಿಶೇಷವಾಗಿ ಪುಟಿದದ್ದು ನಿಂತಿತ್ತು. ಒಂದು ಸಲ ಮಹಾನುಭಾವರು ದಾಸರೊಬ್ಬರು ಅವರ ಮನೆಗೆ ಬಂದರು, ಕುಂಟೋಜಿ ದಾಸರು ಅಂತ ಅವರನ್ನ ಕರೀತಾ ಇದ್ರು. ಅವರು ಮಧ್ಯಾಹ್ನ ಕಾಲದಲ್ಲಿ ಊರಿನಿಂದ ಬಂದಿದ್ದಾರೆ, ತುಂಬಾ ಸುಸ್ತಾಗಿ ಬಂದಿದ್ದಾರೆ, ಬಂದು ಕೂತಿದ್ದಾರೆ. ಇಲ್ಲಿ ಇವರ ಪೂಜೆ ಶುರುವಾಗಬೇಕು, ಇನ್ನ ಶುರುವಾಗ್ತಾ ಮಾಧ್ಯಾನ್ಮಿಕ ಶುರುವಾಗ್ತಾ ಇದೆ, ಅವರು ಬಂದದ್ದು ನೋಡುತ್ತಾ ಇದ್ದಾರೆ. ಅವರು ತುಂಬಾ ಸುಸ್ತಾಗಿ ಕೂತಿದ್ದಾರೆ, ಇನ್ನ ದೇವರ ಪೂಜೆ ಆಗಬೇಕು, ಎಲ್ಲಾ ಪ್ರತಿಮಾರ್ಚನೆ ಎಲ್ಲ ಆಗಬೇಕು, ಮುಗಿದು ನಂತರ ದೇವರ ಪೂಜೆ ಆಗಿ ಆದ ಮೇಲೆ ಎಲ್ಲ ಅವರಿಗೆ ಊಟಗಳು ಆಗಬೇಕು ಅಂದ್ರೆ ಯಾವಾಗುತ್ತೋ ಅಂತ ಕಾದಿದ್ದಾರೆ. ಇದನ್ನು ನೋಡ್ತಾ ಇದ್ದಾರೆ ಜಮಖಂಡಿ ಆಚಾರ್ಯರು. ಚೇತನ ಪ್ರತಿಮಾ ಅಲ್ಲಿ ಭಗವಂತ ಕರ್ಕೊಂಡು ಬಂದದ್ದು, ಅಲ್ಲಿ ಸುಸ್ತಾಗಿ ಬ್ರಾಹ್ಮಣ ಕೂತಾಗ ಅವರನ್ನ ದುಃಖಗೊಳಿಸ್ತಾ ನಾವು ಗಂಟೆಗಳಗಟ್ಟಲೆ ಪೂಜಾ ಮಾಡಿದರೆ ಭಗವಂತನಿಗೆ ಪ್ರೀತಿಯಲ್ಲ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಪೂಜಾ 3-4 ಗಂಟೆ ಮಾಡುವ ಪೂಜಾ ಅವರದ್ದು ಅವತ್ತು 10 ನಿಮಿಷದಲ್ಲಿ ಮುಗಿಯಿತು. 10 ನಿಮಿಷದಲ್ಲಿ ಪೂಜಾ ಮುಗಿಸಿ ಬರ್ತಾ ಇದ್ದಾರೆ. ನಂತರ ತಾವೇ ಅವರಿಗೆ ವಿಶೇಷವಾದ ಬಿಸಿ ನೀರಿನಿಂದ ಸ್ನಾನ ಮಾಡಿಸಿ ಎರೆದು ಅವರಿಗೆಲ್ಲ ವಿಶೇಷವಾದ ಉಪಚಾರಗಳು ಕೊಟ್ಟು ಮಡಿಯಲ್ಲಿ ಎಲ್ಲ ಉಪಚಾರ ಮಾಡುತ್ತಾ ಇದ್ದಾರೆ. ಆಗ ಅವರು ದಾಸರು ಕೇಳಿದ್ರು, ನಿಮ್ಮ ಪೂಜಾ ತುಂಬಾ ಹೊತ್ತಾಗುತ್ತಲ್ಲ, ಇವತ್ತು 10 ನಿಮಿಷ ಮುಗಿಸಿದ್ದಿರಲ್ಲ ಅಂತ ಕೇಳಿದಾಗ ಇವರು ಕೊಟ್ಟ ಉತ್ತರ, ಆ ಪೂಜೆ ನಿಮ್ಮಲ್ಲಿದ್ದ ದೇವರಿಗೆ ಮಾಡುತ್ತಾ ಇದ್ದೇನೆ ಅಂತ ಉತ್ತರ ಕೊಟ್ಟರು. ಅಲ್ಲಿ ನಿಮ್ಮನ್ನ ಉಪವಾಸ ಕೂಡಿಸಿ ಅಲ್ಲಿ ದೇವರ ಪೂಜಾ ಮಾಡಿದರೆ ಭಗವಂತ ಸ್ವೀಕಾರ ಮಾಡಲ್ಲ, ಅವರನ್ನೇ ಇಲ್ಲಿ ವಿಶೇಷವಾಗಿ ನೋಡಿ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ, ಅದಕ್ಕೆ ಛಲಪ್ರತಿಮಾರ್ಚನ ಪ್ರಧಾನ ಅಂತ ನಾನು 10 ನಿಮಿಷದಲ್ಲಿ ಮುಗಿಸಿ ನಿಮ್ಮಲ್ಲಿ ಭಗವಂತನ ಪೂಜಾ ಮಾಡುತ್ತಾ ಇದ್ದೇನೆ, ಅದೇ ಪೂಜಾ ಇಲ್ಲಿ ನಡೆಯುತ್ತಾ ಇದೆ ಅಂತ ಉತ್ತರ ಕೊಟ್ಟು ಸಂತೋಷಪಡಿಸಿದ್ರು ಮಹಾನುಭಾವರು. ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂತ ಹೇಳಿದರೆ, ನಾವು ನೋಡ್ತಾ ಇರ್ತೇವೆ ಮನೆಯಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡಿರ್ತೇವೆ, ಆರಾಧನೆ ಇಟ್ಟುಕೊಂಡಿರ್ತೇವೆ, ರಾಯರ ಆರಾಧನೆ ಏನೋ ಇಟ್ಟುಕೊಂಡಿರ್ತೇವೆ. ಆ ಇಟ್ಟುಕೊಂಡಾಗ ನಮ್ಮ ತಾತ್ಪರ್ಯ ಕಾರ್ಯಕ್ರಮ ಎಷ್ಟು ಜೋರಾಗಾಯಿತು, ಎಷ್ಟು ಹೊತ್ತಾಯಿತು, 4 ಗಂಟೆಗೆ ಊಟ ಹಾಕಿದುವ, 6 ಗಂಟೆಗೆ ಊಟ ಹಾಕಿದುವ. 6 ಗಂಟೆಗೆ ಊಟ ಹಾಕಿದ್ರೆ ಬಹಳ ಉತ್ತಮ ಪಕ್ಷ, 8 ಗಂಟೆಗೆ ಹಾಕಿದ್ರೆ ಇನ್ನೂ ಉತ್ತಮ ಪಕ್ಷ ಅಂತ ನಮ್ಮ ತಲೆಯಲ್ಲಿ, ಎಷ್ಟು ಲೇಟ್ ಆದ್ರೆ ಅಷ್ಟು ಒಳ್ಳೇದು ಅಂತ. ಪಾಪ ಬ್ರಾಹ್ಮಣರು ಅಲಂಕಾರಕ್ಕೆ ಕರೆದಿರ್ತಾರೆ, ಒದ್ದಾಡ್ತಾ ಇರ್ತಾರೆ, ಬೆಳಿಗ್ಗೆಯಿಂದ ತೊಟ್ಟು ನೀರು ಇರಲ್ಲ, ಬಾಯಲ್ಲಿ ಹಾಕಿರಲ್ಲ. ಇಲ್ಲಿ ನೋಡಿದರೆ 2 ಆಗಿರುತ್ತೆ 3 ಆಗಿರುತ್ತೆ, ಗೋವಿಂದ ಏನು ಮಾತಾಡಿಸೋ ನಾಥ ಇರಲ್ಲ, ಎಲ್ಲಾ ನಿಧಾನ, ಹೇಳುವುದೇ ನಿಧಾನ, 10 ಗಂಟೆ ಮೇಲೆಲ್ಲ ಶುರು ಆಗ್ತಾ ಇರುತ್ತೆ. ಅದೇ ಹೇಳುತ್ತಾರೆ, ಈ ತರ ಮಾಡಬಾರದು. ಸಕಾಲಕ್ಕೆ ಬ್ರಾಹ್ಮಣರಿಗೆ ಭೋಜನ ಹಾಕಿದರೆ 1000 ಆರಾಧನೆ ಮಾಡಿದ ಫಲ ಬರುತ್ತೆ. ಆದ್ದರಿಂದ ನಾವು ಅದನ್ನು ಚೆನ್ನಾಗಿ ಗಮನ ಕೊಡಬೇಕು. ಇದನ್ನು ನಾವು ಸ್ವದಾಕ್ಷೇತ್ರದಲ್ಲಿ ನೋಡಬಹುದು. ಸರಿಯಾದ ಸಮಯಕ್ಕೆ 11:30-12:00 ತೀರ್ಥ ಕೊಟ್ಟು ಊಟಕ್ಕೆ ಕೂಡಿಸಿಯೇ ಬಿಟ್ಟಿರ್ತಾರೆ. ಅದು 10,000 ಜನ ಬರಲಿ, 10 ಲಕ್ಷ ಜನ ಬರಲಿ, ಆರಾಧನೆ ಕಾಲಕ್ಕೆ ನೋಡಬಹುದು ಅದು ಏನು ಅಭಿಷೇಕಗಳು, ಏನು ವಿಶೇಷ ತೆಪ್ಪೋತ್ಸವ ರಥೋತ್ಸವ ಏನೇ ಇರಲಿ, ಎಲ್ಲ ಮುಗಿಯಬೇಕು. 11:00 ತೀರ್ಥ ಆಗಿರಬೇಕು, 11:00 ಎಲ್ಲರಿಗೆ ಕೃಷ್ಣಾರ್ಪಣೆ ಹೇಳಿರಬೇಕು. ಈ ರೀತಿಯಾಗಿ ಮಾಡುತ್ತಾರೆ. ಆ ರೀತಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ನಿಧಾನಕ್ಕೆ ಪ್ರಾಧಾನ್ಯ ಕೊಡ್ತೀವಿ ನಾವು, ಅದು ಸರಿಯಲ್ಲ ಅಂತ ಹೇಳುತ್ತಾರೆ. ಬ್ರಾಹ್ಮಣರನ್ನ ಉಪವಾಸ ಕೂಡಿಸಿ ಅವರಿಗೆ ತೊಂದರೆ ಕೊಟ್ಟು ಏನೆಲ್ಲ ಕಾರ್ಯಕ್ರಮ ಮಾಡಿದರೂ ಆ ಆರಾಧನೆ ರಾಯರದ್ದೋ ಜಯತೀರ್ಥರದ್ದೋ ಯಾರದ್ದೋ, ಆ ಗುರುಗಳಿಗಂತೂ ಸುತರಾಮ್ ಇಷ್ಟ ಆಗಲ್ಲ ಎಂಬುದು ನಮ್ಗೆ ಚೆನ್ನಾಗಿ ಅರ್ಥ ಮಾಡಿಕೋಬೇಕಾದ ವಿಚಾರ. ಅದು ನಮ್ಮ ಮನೆಗಳಲ್ಲೂ ಶ್ರಾದ್ದವೋ ಏನೋ ಮಾಡ್ತಾ ಬರ್ತೇವೆ, ಸರಿಯಾದ ಕಾಲಕ್ಕೆ ಊಟ ಹಾಕಲ್ಲ, ಕರೆಯೋದು 12 ಗಂಟೆಗೆ ಊಟ ಹಾಕ್ತೇವೆ ಅಂತ, ಅವ್ರಿಗೆ ಹಾಕೋದು 3-4 ಹಾಕಿದರೆ ಅವರಲ್ಲಿದು ಹಸಿವೇ ಹೊರಟೋಗಿರುತ್ತೆ. ಆ ರೀತಿ ಅಲ್ಲದೆ ಸಕಾಲಕ್ಕೆ ಬ್ರಾಹ್ಮಣರಲ್ಲಿರುವ ಭಗವಂತನ ಪೂಜಾ ಮಾಡುವುದು ನಮ್ಮಲ್ಲಿ ಚೆನ್ನಾಗಿ ಚಾಲ್ತಿಯಲ್ಲಿ ಬರಬೇಕು. ಅದೇ ದೊಡ್ಡ ದೇವರ ಪೂಜಾ, ಮಿಕ್ಕ ಕಾರ್ಯಕ್ರಮಕ್ಕಿಂತ ಅದೇ ದೊಡ್ಡ ದೇವರ ಪೂಜಾ ಅಂತಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಮಾಧವನ ಅರ್ಚನೆಗೆ ಭೂಸುರೋತ್ತಮ ತಾನು ಅಧಿಷ್ಠಾನವೆಂದು ಗ್ರಹಿಸೋ ನೀನು. ಸಾದರದಿ ಮೇದಿನಿ ಮೇಲಿದ್ದ ಕ್ಷೇತ್ರ ಮೂರ್ತಿ ಬಿಟ್ಟು ಸಾದರದಿ ಕ್ಷೇತ್ರವನ್ನು ಭಜಿಸಿದವಗೆ ಖೇದವಲ್ಲದ ಬಗೆ ಮೋದವಾಹದೇನೋ. ಮೇದಿನಿ ಸುರರಲ್ಲಿ ವ್ಯಾಪ್ತನಾದ ಆದಿದೇವನ ತುತಿಸಿ ಷೋಡಶೋಪಚಾರ ಈ ದ್ವಾರದಲ್ಲಿ ಮಾಡುವುದು ಜ್ಞಾನದಿಂದ. ಅಂದರೆ ಬ್ರಾಹ್ಮಣರನ್ನ ಕರೆದು ಅವರಲ್ಲಿ ವ್ಯಾಪ್ತನಾದ ಭಗವಂತನ ಸ್ತೋತ್ರ ಮಾಡಿ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವು ಕರೆಯುತ್ತೇವೆ, ಮನೆಗೆ ಆಚಾರರನ್ನು ಕರೆಯುತ್ತೇವೆ, ಪಂಡಿತರನ್ನು ಕರೆಯುತ್ತೇವೆ, ಆದರದಿಂದ ಕರೆಯುತ್ತೇವೆ, ಅವರಿಗೆ ಊಟ ಹಾಕ್ತೇವೆ, ಒಳ್ಳೆ ದಾನ ಧರ್ಮಗಳನ್ನು ಮಾಡುತ್ತೇವೆ, ದೃಷ್ಟಿಯಲ್ಲಿ ಬಂದ ಆಚಾರ್ಯರು ಪ್ರೀತರಾಗಲಿ ಅಂತ ದೃಷ್ಟಿ ಇರುತ್ತೆ. ಆ ಎಷ್ಟೊತ್ತು ಅವರನ್ನೇ ನೋಡೋದು, ಅವರಿಗೆ ಕೊಡೋದು, ಅವರ ಬಾಯಿಂದ ಚೆನ್ನಾಗಿದೆ ಅಂತ ಬರುತ್ತಾ ಇದ್ದ ಇಲ್ಲ ಅಂತ ಅಲ್ಲೇ ದೃಷ್ಟಿ ಮುಗಿದು ಹೋಗುತ್ತಷ್ಟೇ ಹೊರತು ಅವರ ಒಳಗಿರುವ ಭಗವಂತ ಪ್ರೀತನಾಗಲಿ. ಇವರು ಪ್ರತಿಮಾ, ಒಳಗಿರುವ ಸ್ವಾಮಿ ಪ್ರೀತನಾದರೆ ಇವರು ಪ್ರೀತರಾಗಿಯೇ ಆಗ್ತಾರೆ. ಇವರ ಮೂಲಕ ಭಗವಂತನಿಗೆ ಕೊಡತಾ ಇದ್ದೇನೆ ಅಂತ ಭಗವಂತನ ದೃಷ್ಟಿಯಲ್ಲಿಟ್ಟು ಮಾಡಿದ ಉಪಚಾರ ಭಗವಂತ ಸ್ವೀಕಾರ ಮಾಡಿ ತಾನು ತೃಪ್ತನಾದರೆ ಬ್ರಾಹ್ಮಣರು ತೃಪ್ತರಾಗಿಯೇ ಆಗ್ತಾರೆ. ಆದ್ದರಿಂದ ನಾವು ಏನು ಮಾಡುತ್ತಾ ಇದ್ದೇವೆ, ದೇವರಲ್ಲಿ ಪ್ರಧಾನವಾಗಿ ಗುರಿಯಿಟ್ಟು ನಂತರ ಬ್ರಾಹ್ಮಣರಲ್ಲೂ ಗುರಿಯಿಡಬೇಕು. ಹಾಗಲ್ಲದೆ ದೇವರನ್ನ ಬಿಟ್ಟು ಬಂದ ಆಚಾರ್ಯರಲ್ಲೇ ಗುರಿಯಿಟ್ಟು ಬಿಟ್ರೆ ಅದು ಏನಾಗುತ್ತೆ, ದೇವರನ್ನ ಮರೆತಂತಾಗುತ್ತೆ, ಅದು ದೇವ ಸ್ವೀಕಾರ ಮಾಡೋದಿಲ್ಲ, ಮಾಡಿದ ಪೂಜಾ ವ್ಯರ್ಥ ಆಗಿಬಿಡುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಮೇದಿನಿ ಸುರರಲ್ಲಿ ವ್ಯಾಪ್ತನಾದ ಆದಿದೇವನ ತುತಿಸಿ, ಆ ಭಗವಂತನೇ ನಿಂತಿದ್ದಾನೆ, ವಿರಾಟ್ ರೂಪಿಯಾಗಿ ನಿಂತಿದ್ದಾನೆ, 14 ಲೋಕಗಳನ್ನು ಸೂಕ್ಷ್ಮವಾಗಿ ಇಟ್ಟು ಹೊತ್ತು ನಿಂತಿದ್ದಾನೆ. ಆ 14 ಲೋಕಗಳಲ್ಲಿ ಸಕಲ ಸಚ್ಚೇತನರು ಸಾಂಶರಾದವರೆಲ್ಲ ನಿಂತೇ ಇದ್ದಾರೆ ಎಂದು ತುತಿಸಿ, ಷೋಡಶೋಪಚಾರ ಈ ದ್ವಾರದಲ್ಲಿ ಮಾಡುವುದು ಜ್ಞಾನದಿಂದ. ಆ ಭಗವಂತನಿಗೆ ಷೋಡಶೋಪಚಾರ ಎಲ್ಲಿ ಮಾಡಬೇಕು ಅಂದರೆ ಬ್ರಾಹ್ಮಣರೊಳಗಿರುವ ಭಗವಂತನಿಗೆ ಮಾಡಬೇಕು. ಬ್ರಾಹ್ಮಣರಿಗೆ ಸಲ್ಲಿಸುವುದರ ಮೂಲಕ ಅಲ್ಲಿ ಆಚಾರ್ಯರಿಗೆ ಕೊಡಬೇಕು. ಸ್ವಾಮಿ, ನಿಮ್ಮನ್ನು ಕರೆದಿದ್ದೇವೆ, ನಿಮ್ಗೆ ಸಂತೋಷ ಆಯಿತಾ ಅಂತ ಕೇಳಬೇಕು. ಎಲ್ಲ ಇದೆ, ಆದರೆ ಆ ಮೂಲಕ ಅವರೊಳಗಿರುವ ಭಗವಂತನಲ್ಲಿ ದೃಷ್ಟಿಯಿಟ್ಟು ಉಪಚಾರ ಮಾಡಬೇಕು. ವೈದರ್ಭೀರಮಣ ಗುರು ವಿಜಯ ವಿಠಲ ರೇಯನ ಸಾಧಿಸು ಈ ಪರಿಯಿಂದ ತಿಳಿದು ನೀನು. ನಾವೇನಿವಾಗ ಹೇಳುತ್ತೇವೆ, ವಿರಾಟ್ ರೂಪದ ಚಿಂತನೆ, 14 ಲೋಕಗಳ ಚಿಂತನೆ, ಆ ಚಿಂತನೆ ಮಾಡುತ್ತಾ ಆ ಮೂಲಕವಾಗಿ ಈ ರೀತಿಯಿಂದ ಗುರು ವಿಜಯ ವಿಠಲ ರಾಯ ಏನಿದ್ದಾನೆ ಮಹಾನುಭಾವ, ವೈದರ್ಭೀರಮಣ ಅಂತ ಹೇಳಿದ್ರು. ವಿದರ್ಭ ದೇಶದ ರಾಜನ ಮಗಳು ಯಾರು, ರುಕ್ಮಿಣೀದೇವಿ. ಆಕೆಯ ರಮಣ ಅಂದ್ರೆ ಆಕೆ ಪತಿಯಾಗಿರತಕ್ಕಂತಹ ಶ್ರೀಕೃಷ್ಣ ಏನಿದ್ದಾನೆ, ಆ ಗುರು ವಿಜಯ ವಿಠಲ ರೇಯ, ಆತನನ್ನು ಸಾಧಿಸು ಈ ಪರಿಯಿಂದ ತಿಳಿದು. ಈ ರೀತಿಯಲ್ಲಿ ತಿಳಿದು, ಯಾವ ರೀತಿಯಲ್ಲಿ, ವಿರಾಟ್ ರೂಪವನ್ನು ಚಿಂತಿಸಿ, ಒಳಗೆ 14 ಲೋಕಗಳನ್ನು ಚಿಂತಿಸಿ, ಈ ರೀತಿ ಷೋಡಶೋಪಚಾರ ಪೂಜಾ ಭಗವಂತನಿಗೆ ಮಾಡು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆಗ ಪ್ರಶ್ನೆ ಬರುತ್ತೆ, ನಮ್ಮನೆಗಳಿಗೆಲ್ಲ ದಿನಾಗ್ಲೂ ಯಾವ ಆಚಾರ ಬರ್ತಾರೆ, ಯಾರು ಬರ್ತಾರೆ, ದಿನಾಗೂ ಅವರಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ ವರ್ಷಕ್ಕೊಮ್ಮೆ ಮಾಡಬೇಕಷ್ಟೇ ಅಂದ್ರೆ, ಯಾಕೆ ಮನೆಯಲ್ಲಿದ್ದ ಗಂಡ ಮಕ್ಕಳಲ್ಲಿ ವಿರಾಟ್ ರೂಪ ಇಲ್ಲೇನು, ಅವರು ಸುತ್ತು ನಿಂತು ಅವರ ಕೆಲಸ ಮಾಡಿಸ್ತಾ ಇಲ್ಲೇನು, ಅವರಲ್ಲಿ 72,000 ನಾಡಿಗಳು ಇಲ್ಲೇನು, ಸಕಲ ಸಾಂಶರಾದ ದೇವತೆಗಳು ಅವರಲ್ಲಿ ಇಲ್ಲೇನು, ಗಂಡ ಮಕ್ಕಳಲ್ಲಿದ್ದಾರೆ, ಹೆಂಡತಿ ಮಕ್ಕಳಲ್ಲಿದ್ದಾರೆ, ನಮ್ಮೊಳಗೆ ನಿಂತಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಆ ದೇವತೆಗಳು ಎದುರಿ ಇರುವಂತಹ ನಮ್ಮವರಲ್ಲಿ, ಬ್ರಾಹ್ಮಣರಲ್ಲಿ ಎಲ್ಲೆಲ್ಲಿದ್ದಾರೆ ಅಲ್ಲಿ ನೋಡಬೇಕು, ಜೊತೆಗೆ ಅವರೇ ನನ್ನಲ್ಲಿ ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಪೂರ್ವಕ ನಮ್ಮಲ್ಲಿ ನಿಂತಿರುವ ಆ ದೇವತೆಗಳಿಗೂ ಆಹುತಿ ಕೊಟ್ಟು, ಊಟದ ಆಹುತಿಯನ್ನು ಕೊಟ್ಟು, ಭಗವಂತನ ಪೂಜೆಯನ್ನು ಮಾಡಿ, ನಮ್ಮೊಳಗಿರುವ ವಿರಾಟ್ ರೂಪಕ್ಕೂ ಕೂಡ ವಿಶೇಷವಾದ ಪೂಜಾ, ನಂತರ ನಮ್ಮೊಳಗಿರುವ ಸಕಲ 14 ಲೋಕಗಳಲ್ಲಿ ನಿಂತಿರುವ ಸಕಲ ಸಾಂಶರಿಗೂ ಕೂಡ ನಮ್ಮಲ್ಲಿ ಅವರಿಗೆ ಉಪಚಾರ ನಡೆಯಬೇಕು, ಎದುರಿಗಿರುವ ವ್ಯಕ್ತಿಗಳಲ್ಲೂ ನಡೆಯಬೇಕು, ಈ ರೀತಿ ತಿಳಿದು ಮಾಡಬೇಕು ಅಂದರು. ಹಾಗಾದರೆ ಆಗ ನಮಗೆ ಆ ವಿಶೇಷವಾದ ಪರಿಚಯ ಆಯಿತು. ಹಾಗಾದರೆ ಇಷ್ಟು ನಮಗೆ ಗೊತ್ತಾಗಿದ್ದೇನು, ಪ್ರತಿಯೊಬ್ಬ ಜೀವರಾಶಿಯ ಸುತ್ತು, ಶರೀರದ ಸುತ್ತು, ಆಯಾ ಆಕಾರದಲ್ಲಿ ವಿರಾಟ್ ರೂಪ ನಿಂತಿದೆ. ಆ ವಿರಾಟ್ ರೂಪ, ಆ ಶರೀರದೊಳಗೆ ಆ ವಿರಾಟ್ ರೂಪ 14 ಲೋಕಗಳನ್ನು ಧಾರಣೆ ಮಾಡಿ ನಿಂತಿದೆ. ಆ 14 ಲೋಕಗಳಲ್ಲಿ, ಈ ಹೊರಗಿನ 14 ಲೋಕಗಳಲ್ಲಿ ಯಾರೆಲ್ಲ ಸಾಂಶರ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು ಇದ್ದಾರೋ ಅವರೆಲ್ಲ ಸಾಂಶರಾದವರೆಲ್ಲ ಒಂದೊಂದು ಸೂಕ್ಷ್ಮ ರೂಪದಿಂದ ನಮ್ಮ ಶರೀರದಲ್ಲೂ ಆಯಾ ಸ್ಥಾನದಲ್ಲಿ, ಲೋಕಗಳ ಸ್ಥಾನದಲ್ಲಿ ನಿಂತೇ ಇದ್ದಾರೆ ಎಂಬ ಎಚ್ಚರ. ಆ ರೀತಿಯಲ್ಲಿ ನನಗೆ ಬೆಳಿಗ್ಗಿನಿಂದ ನಾನು ಮಾಡುವ ಸ್ನಾನ ಆಚಮನ ಎಲ್ಲ ಆ ವಿರಾಟ್ ರೂಪಿಗೆ ಪೂಜಾ. ಮಿಕ್ಕ ಎಲ್ಲರೂ, ಗಂಡ ಮಕ್ಕಳು, ಹೆಂಡತಿ ಮಕ್ಕಳು ಮೊದಲಾದವರು, ಬ್ರಾಹ್ಮಣರು ಯಾರು ಬರ್ತಾರೆ ಅವರಿಗೆ ಮಾಡುವ ಉಪಚಾರ ಅಲ್ಲಿರುವ ವಿರಾಟ್ ರೂಪಿಗೆ ಪೂಜಾ ಅಂತ ತಿಳಿದು ಮಾಡಬೇಕು ಅಂತಾರೆ. ಹಾಗಾದರೆ ಆ ವಿರಾಟ್ ರೂಪಿ ನಮ್ಮ ಸುತ್ತು ಇದ್ದಾನಲ್ಲ, ಆ ವಿರಾಟ್ ರೂಪಿ ನಮ್ಮ ಶರೀರದಲ್ಲಿ ಯಾವ ಯಾವ ಲೋಕಗಳನ್ನ ಎಲ್ಲೆಲ್ಲಿ ಧಾರಣೆ ಮಾಡಿದ್ದಾನೆ, ಈ ವಿಸ್ತಾರ ನಾವು ತಿಳಿಯಲೇಬೇಕಾದ ವಿಚಾರ. ಅದನ್ನ, ಅದು ಹೇಗಿದ್ದಾನೆ ಅಂತ ಪ್ರಶ್ನೆ ಬಂದರೆ ಅದನ್ನು ತಿಳಿಸ್ತಾರೆ. ಮೇಲಭಾಗದಲ್ಲಿ ಶಿರಸ್ಸಿನಲ್ಲಿಗೆ ದ್ವಿದಶಾಂಗುಲಿ ಮೇಲೆ ದ್ವಿದಶದಳಯುಕ್ತ ಕಿಲಾಲಜವುಂಟು ಚಂದ್ರಪ್ರಕಾಶದಂತೆ. ಶಿರಸ್ಸಿನಲ್ಲಿಗೆ ಮೇಲಭಾಗದಲ್ಲಿ, ನಮ್ಮ ಶಿರಸ್ಸಿಗೆ ಮೇಲ್ಭಾಗ, ತಲೆಯ ಮೇಲ್ಭಾಗ, ಅಲ್ಲಿ ದ್ವಿದಶಾಂಗುಲಿ ಮೇಲೆ ಅಂದರೆ 12 ಅಂಗುಲ, 12 ಬೆರಳು, 12 ಅಂಗುಲದ ಮೇಲೆ ಅಲ್ಲಿ ದ್ವಿದಶದಳಯುಕ್ತ, ದ್ವಿದಶ ಅಂದರೆ ಹನ್ನೆರಡು ದಳಗಳಿಂದ ಕೂಡಿದ ಕೀಲಾಲಜ. ಕೀಲಾಲ ಅಂದರೆ ನೀರು, ನೀರಿನಿಂದ ಹುಟ್ಟಿದ್ದು ಯಾವುದು? ಕಮಲ. ಆ ಕಮಲ ಇದೆ ಅಂದರೆ ನಮ್ಮ ಶಿರಸ್ಸಿಗೆ ಹನ್ನೆರಡು ಅಂಗುಳದ ಮೇಲೆ ಹನ್ನೆರಡು ದಳ ಇರತಕ್ಕಂಥ ಕಮಲ ಇದೆ. ಅದು ಹೇಗಿದೆ ಅಂದ್ರೆ ಹೇಳುತ್ತಾರೆ, ಚಂದ್ರಪ್ರಕಾಶದಂತೆ, ಚಂದ್ರನಂತೆ ಹೊಳೆಯುತ್ತಾ ಇರುವ ಬಿಳಿ ಕಮಲ ಮೇಲೆ, ತಲೆಯ ಮೇಲಿದೆ. ಅಲ್ಲಿ ಯಾರಿದ್ದಾರೆ? ಯಾವ ಭಗವದ್ ರೂಪ ನಿಂತಿದೆ ಅಂದರೆ ಮೂಲ ರೂಪನಾದ ವಾಸುದೇವ. ಆಲಯವೆನಿಪದು ಮುಕ್ತಾ ಮುಕ್ತರಿಂದ ವಾಲಗಗೊಳುತಿಪ್ಪ ಸರ್ವ ಸಾಕ್ಷಿಯಾಗಿ. ಆ ಮೂಲ ರೂಪಿಯಾಗಿರತಕ್ಕಂಥ ವಾಸುದೇವ ಆಲಯವೆನಿಪದು, ವಾಸುದೇವ ನಾಮಕ ಭಗವಂತ ಆ ಹನ್ನೆರಡು ದಳ ಕಮಲದಲ್ಲಿ, ನಮ್ಮ ತಲೆಯ ಮೇಲೆ ಹನ್ನೆರಡು ಅಂಗುಲೆ ಮೇಲೆ ಹನ್ನೆರಡು ದಳ ಕಮಲದಲ್ಲಿ ಆ ಭಗವಂತ ಇದ್ದಾನೆ, ವಾಸುದೇವ ನಾಮಕ ಭಗವಂತ. ಮುಕ್ತ ಮುಕ್ತರಿಂದ ವಾಲಗ ಗೊಳುತಿಪ್ಪ ಸರ್ವ ಸಾಕ್ಷಿಯಾಗಿ, ಪ್ರತಿಯೊಬ್ಬರ ತಲೆಯ ಮೇಲೆ ಈ ಭಗವಂತ ವಾಸುದೇವ ನಾಮಕ ಭಗವಂತ ಮುಕ್ತ ಮುಕ್ತರಿಂದ ಪೂಜೆ ತಗೊಳ್ತಾ ಇದ್ದಾನೆ. ನಮ್ಮ ತಲೆಯ ಮೇಲಿರುವ ವಾಸುದೇವನ ಮುಕ್ತರು ಅಮುಕ್ತರು ಅಂದ್ರೆ ಏನು, ವೈಕುಂಠದ ಮುಕ್ತ ಸ್ಥಾನ ಅಮುಕ್ತ ಸ್ಥಾನದಲ್ಲಿರುವಂತಹ ಮಹಾನುಭಾವರು ಯಾರಿದ್ದಾರೆ ಅವರೆಲ್ಲ ಸೂಕ್ಷ್ಮ ರೂಪದಿಂದ ಬಂದು ನಮ್ಮ ತಲೆಯ ಮೇಲಿರತಕ್ಕಂಥ ಅದ್ಭುತವಾದ ವಾಸುದೇವನನ್ನ ಸ್ತೋತ್ರ ಮಾಡತಾ ಇದ್ದಾರೆ, ಸೇವಾ ಮಾಡತಾ ಇದ್ದಾರೆ ಅಂತ ಇದನ್ನ ತಿಳಿಸಿಕೊಡತಾ ಇದ್ದಾರೆ. ಮೇಲಭಾಗದಲ್ಲಿ ಶಿರಸ್ಸಿನಲ್ಲಿಗೆ ದ್ವಿದಶಾಂಗುಲಿ ಮೇಲೆ ದ್ವಿದಶದಳಯುಕ್ತ ಕೀಲಾಲಜ ಉಂಟು ಚಂದ್ರಪ್ರಕಾಶದಂತೆ, ಮೂಲ ರೂಪನಾದ ವಾಸುದೇವ ಆಲಯವೆನಿಪದು ಮುಕ್ತ ಮುಕ್ತರಿಂದ ವಾಲಗ ಗೊಳುತಿಪ್ಪ, ವಾಲಗ ಅಂದ್ರೆ ಪೂಜಾ, ವಾಲಗ ಗೊಳುತಿಪ್ಪ ಸರ್ವ ಸಾಕ್ಷಿಯಾಗಿ. ಇದನ್ನ ತಿಳಿಯಿರಪ್ಪ, ಇದನ್ನ ಬೆಳಿಗ್ಗೆದ್ದು ಒಮ್ಮೆ ತಲೆಯ ಮೇಲಿರತಕ್ಕಂಥ ಆ ವೈಕುಂಠ ವಿಶೇಷವಾಗಿರತಕ್ಕಂಥ ವಾಸುದೇವ ನಾಮಕ ಭಗವಂತ ನಮ್ಮ ತಲೆಯ ಮೇಲೆ ಇದ್ದಾನೆ, ಅವನನ್ನ ಚಿಂತನೆ ಮಾಡೋಣ ಅಂತ ನಾವು ಚಿಂತಿಸಿ ಆ ಭಗವಂತನಿಗೆ ಕೈ ಮುಗಿದು ನಮಸ್ಕಾರ ಮಾಡಬೇಕಂತೆ. ಆದರೆ ಹೇಳುತ್ತಾರೆ, ಬಾಲಮತಿಯ ಬಿಟ್ಟು ಗುರುಮುಖದಿಂದ ತಿಳಿದು ಕಾಲ ಕಾಲಕ್ಕೆ ತಿಳಿ ಸ್ವಪರ ದೇಹದಲ್ಲಿ. ಇದು ಹೇಳ್ತಾ ಇದ್ದೇವೆ. ಇದು ಹೇಳಿದಾಗ ಬುದ್ಧಿ ಇಲ್ಲದೆ ಅಯ್ಯೋ ಏನೋ ಹೇಳ್ತಾರೆ ಬಿಡ್ರಿ, ಗೋಳ ಹೇಳ್ತಾ ಇದ್ದಾರೆ, ತಲೆ ಮೇಲಂತೆ ಹನ್ನೆರಡು ಅಂಗುಲ ಮೇಲೆ ಏನೋ ಕಮಲ ಇದೆ, ಅಲ್ಲಿ ದೇವರು ಕೂತಿದ್ದಾರೆ, ಏನೋ ಮುಕ್ತರೆಲ್ಲ ಬರ್ತಾರೆ, ಏನೋ ಇಲ್ಲದ್ದೆಲ್ಲ ಹೇಳಿಕೊಡ್ತಾ ಇದ್ದಾರೆ, ಯಾರೀ ಮಾಡುತ್ತಾರೆ ಇದನ್ನ ಅಂತ ಬಾಲ ಬುದ್ಧಿ ಅದು ನಮ್ ಬಂದೇ ಬರುತ್ತೆ. ಅದನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಬಾಲಮತಿಯ ಬಿಟ್ಟು ಗುರುಮುಖದಿಂದ ತಿಳಿದು, ಗುರುಗಳಿಂದ ಚೆನ್ನಾಗಿ ಅನುಭವ ಪಡ್ಕೊಂಡ ಗುರುಗಳಿಂದ ತಿಳಿದು, ಯಾರು ಅನುಭವ ಪಡ್ಕೊಂಡ ಗುರುಗಳು? ಶೇಷದಾಸರೇ. ಅವರ ವಿಶೇಷವಾ ಅವರು ಪ್ರವಚನಕಾರರ ಮುಖದಿಂದ ತಿರಿಸ್ತಾ ಇದ್ದಾರೆ. ಆದ್ದರಿಂದ ಗುರುಗಳು ಹೇಳುವ ಮುಖ ಯಾವುದು? ಪ್ರವಚನಕಾರರ ಮುಖ. ಆದ್ದರಿಂದ ಗುರುಮುಖದಿಂದ ತಿಳಿದು ಕಾಲ ಕಾಲಕ್ಕೆ ತಿಳಿಸುವ ಪರದೇಹದಲ್ಲಿ, ಸ್ವಪರ ದೇಹದಲ್ಲಿ ಕಾಲ ಕಾಲಕ್ಕೆ ತಿಳಿ ಅಂದ್ರು. ಇದರಲ್ಲೇ ರಹಸ್ಯ ಹೇಳಿಕೊಡುತ್ತಾರೆ. ನಮ್ಮ ಶರೀರದಲ್ಲಿರುವ ವಿರಾಟ್ ರೂಪವನ್ನ ಎಷ್ಟು ಕಾಲ ಈ ಧಾರಣೆ ಮಾಡಬೇಕು ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಧಾರಣೆ ಮಾಡ್ತಾನೆ ಇರಬೇಕು ಅಂದ್ರೆ ಚಿಂತನೆ ಮಾಡ್ತಾನೆ ಇರಬೇಕು, ಬಿಟ್ಟು 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 ಚಿಂತನೆ ಮಾಡ್ತಾ ಇರಬೇಕು. ಅದು ಒಂದು ಕಡೆ ಕೂತು ಮಾಡ್ಲಿಕ್ಕಾಗಲ್ಲ, ಒಂದೇ ಕಡೆ ನಮ್ಮಲ್ಲೇ ಚಿಂತನೆ ಮಾಡ್ಲಿಕ್ಕೂ ಮನಸ್ಸು ನಿಲ್ಲಲ್ಲ. ಅದಕ್ಕೆ ಒಂದು ಸಲ ಮನೆಯಲ್ಲಿ ನಮ್ಮಲ್ಲಿ ಎಲ್ಲ ಚಿಂತನೆ ಮಾಡಿಕೊಂಡು ನಂತರ ಯಾರು ಯಾರು ಚೇತನರು ನಮಗೆ ಕಾಣಿಸ್ತಾರೆ ಸಚ್ಚೇತನರು, ಅವರೊಳಗೆಲ್ಲ ಭಗವದ್ ರೂಪ ಹೀಗೆ ಇದೆ ಹೀಗೆ ಇದೆ ಅಂತ ಕಾಲ ಕಾಲಕ್ಕೆ ತಿಳಿಯಬೇಕು. ಎಲ್ಲಿ? ಸ್ವಪರ ದೇಹದಲ್ಲಿ, ನಮ್ಮ ದೇಹದಲ್ಲಿ ಪರದೇಹದಲ್ಲಿ ಎಲ್ಲಾ ಕಡೆ ಕೂಡ ನೋಡ್ತಾ ಇದ್ರೆ ಆ ನೋಟದಿಂದ ಏನಾಗುತ್ತೆ, ಹೆಜ್ಜೆ ಹೆಜ್ಜೆಗೂ ಇನ್ನೊಬ್ಬರ ದೇಹದಲ್ಲಿ ನಮ್ಮ ದೇಹದಲ್ಲಿ ಆ ವಿರಾಟ್ ರೂಪಿಯನ್ನ ಧಾರಣೆ ಅಂದ್ರೆ ಬಿಟ್ಟು ಬಿಟ್ಟು ಚಿಂತನೆ ಮಾಡಿದ್ದಾಗುತ್ತೆ. ಅವಾಗ ಏನಾಗುತ್ತೆ, ವಿರಾಟ್ ರೂಪಿಯ ಧಾರಣೆಯೂ ಬಂತು. ನಾನಾ ಜನದಿಂದ ಮಾತಾಡುವುದು ನಮಗೆ ತಪ್ಪಿಲ್ಲ, ಯಾಕೆ ಅಂದ್ರೆ ನಮ್ಮ ಜೀವನ ನಡಿಬೇಕಾದ್ರೆ ನಾನಾ ಜನ, ನಮ್ಮ ಹೆಂಡತಿ ಮಕ್ಕಳು ಹೊರಗಿನವರು ಒಳಗಿನವರು ಎಲ್ಲರೂ ಸರಿ ಮಾತಾಡಲೇಬೇಕಾಗುತ್ತೆ. ಆ ಮಾತಾಡುವಾಗ ಆ ವಿರಾಟ್ ರೂಪಿಯನ್ನ ಚುಟುಕಾಗಿ ಕ್ಷಣದಲ್ಲಿ ಸ್ಮರಿಸಿ ಇವನ ಜೊತೆಗೆ ಮಾತಾಡುತ್ತಾ ಇದ್ದೇನೆ ಎಂದು ಚಿಂತನೆ ಮಾಡಿದರೆ ಆ ಸ್ವಾಮಿ ಜೊತೆಗೆ ನಾನು ಮಾತಾಡ್ತಾ ಇದ್ದೇನೆ, ಅವನ ಜೊತೆಗೆ ವ್ಯವಹಾರ ಇದೆ, ಅವನಿಂದ ಈ ಜೀವನ ಜೊತೆಗೆ ಅಂತ ಎಚ್ಚರದಿಂದ ಮಾತಾಡಿದ ಪ್ರತಿಯೊಬ್ಬರಲ್ಲೂ ಕೂಡ ವಿರಾಟ್ ರೂಪವನ್ನ ಪದೇ ಪದೇ ಚಿಂತನೆ ಮಾಡಿದ್ದು ಏನದು, ಇದೇ ನನ್ನ ಜೀವನದ ಮುಖ್ಯ ಕೆಲಸ, ಈ ಭಗವಂತನ ವಿರಾಟ್ ರೂಪವನ್ನ ಪದೇ ಪದೇ ಚಿಂತನೆ ಮಾಡಲಿಕ್ಕೆ ಜನ್ಮ ಕೊಟ್ಟದ್ದು. ನಾವು ಇಲ್ಲಿ ಆತನ ಸ್ಮರಣೆಯಲ್ಲಿ ಬ್ಯುಸಿ ಆಗಿ ಇದ್ದು ಮಿಕ್ಕ ಕೆಲಸಗಳೆಲ್ಲ ಬದಿಗೊತ್ತಬೇಕಾಗಿದೆ. ಆದರೆ ನಾವು ಮಿಕ್ಕ ಕೆಲಸಗಳೆಲ್ಲ ಬ್ಯುಸಿ ಆಗಿದ್ದು ದೇವರ ಸ್ಮರಣೆಯನ್ನ ಬದಿಗೊತ್ತು ಬಿಡುತ್ತೇವೆ, ಸಾಕು ಬಿಡಿ ಅಂತ. ಕೊನೆಗೆ ಯಮಧರ್ಮರಾಜರು ಕೇಳುತ್ತಾರೆ, ನಿನಗೆ ಒಳ್ಳೆ ಮಾಧ್ವಜನ್ಮ ಕೊಟ್ಟು ಕಳೆಗೆ ಕಳಿಸಿದ್ದು, ಒಳ್ಳೆ ಬ್ಯುಸಿ ಆಗಿರುಬಾ ಅಂತ ಹೇಳಿ. ಬ್ಯುಸಿ ಆಗಿದ್ಯಾ ಅಂದ್ರೆ ಹೌದು ಹೌದು ಅಂತ ಹೇಳುತ್ತೇವೆ. ಇದ್ದದ್ದೆಲ್ಲಿ, ಬೇರೆ ಕಂಡ ಕೆಲಸಗಳೆಲ್ಲ ಬ್ಯುಸಿ ಆಗಿರ್ತೇವೆ, ದೇವರ ಸ್ಮರಣೆ ಮಾತ್ರ ಚೂರು ಮಾಡಿ ಗೋವಿಂದ ಅಂದು ಬಿಡುತ್ತೇವೆ. ಆಗ ಯಮಧರ್ಮರಾಜರು ಹೇಳುತ್ತಾರೆ, ನಿನಗೆ ಒಳ್ಳೆ ಮಾಧ್ವಜನ್ಮ ಕೊಟ್ಟು ಚೆನ್ನಾಗಿ ಸಾಧನೆ ಮಾಡಯ್ಯ ಅಂತ ಕಳಿಸಿದರೆ ಕೇಳಿಕೊಟ್ಟ ಕಾರ್ಯ ಮಾಡದೆ ಬೇರೇನೋ ಕೆಲಸಕ್ಕೆ ಬಾರದ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದು ಬರ್ತೀಯ, ನಿನಗೆ ಸಪರೇಟ್ ಸೆಕ್ಷನ್ ಇದೆ ನರಕದಲ್ಲಿ, ಮಿಕ್ಕವರಿಗೆ ಅವಕಾಶ ಕೊಡಲಿಲ್ಲ, ಅವರು ಮಾಡಿಲ್ಲ ಅಂದ್ರೆ ಒಂದು ಅರ್ಥ ಇದೆ. ನಿನಗೆ ಎಲ್ಲಾ ಕೊಟ್ಟರೂ ಕೂಡ ಕಾಲಿಂದ ಒದ್ದು ಬಂದಿದ್ದೀಯಲ್ಲ, ನಿನಗೆ ಪ್ರತ್ಯೇಕ ಶಿಕ್ಷಾ ಕೊಡಬೇಕು ಅಂತ ನಮ್ಮನ್ನ ಹಾಕಿಬಿಡುತ್ತಾರೆ ಯಮಧರ್ಮರಾಜರು. ಆದ್ದರಿಂದ ಕಾಲಕಾಲಕ್ಕೆ ತಿಳಿಸುವ ಪರ ದೇಹದಲ್ಲಿ, ಆದರೂ ಕೂಡ ಒಬ್ಬರಲ್ಲಿ ನೋಡಿದವು, ಇನ್ನೊಬ್ಬರಲ್ಲಿ ವಿರಾಟ್ ರೂಪ ಸ್ಮರಣೆ ಮಾಡಿದವು, ಮೂರನೆಯವರು ಬಂದಾಗ ಬೇಸರ ಬರ್ತಾ ಇರ್ತದೆ, ಸಾಕಪ್ಪ ಅಂತ. ಆಗ ಎಚ್ಚರ ಬರಬೇಕು, ನನ್ನ ಜೀವನದ ಗುರಿಯೇ ಇದು, ಇದು ಮಾಡಲಿಕ್ಕೆ ಬಂದಿದ್ದೇನೆ, ಬೇಸರ ಬಂದ್ರೆ ನಾನೇ ಹೋಗಿಬಿಡುತ್ತೇನೆ ಎಂಬ ಎಚ್ಚರ ಬರಬೇಕು. ಆದ್ದರಿಂದ ಕಾಲ ಕಾಲಕ್ಕೆ ತಿಳಿ ಸ್ವಪರ ದೇಹದಲ್ಲಿ, ಸರಿ ಚೆನ್ನಾಗಿ ತಿಳಿದು ಮಾಡುತ್ತಾ ಇದ್ದೇವೆ. ಮಾಡುವಾಗ ನಾನಾ ಜನರು ಬರ್ತಾರೆ, ಅವರಿಗೆ ನಾವು ಹೇಳಲಿಕ್ಕೆ ಶುರು ಮಾಡುತ್ತೇವೆ, ನೋಡ್ರಿ ನಾವು ಈ ತರ ಚಿಂತನೆ ಮಾಡ್ತಾ ಇದೀವಿ, ಈ ತರ ಚಿಂತನೆ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ಚೂರು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಸಂಕಟ ಶುರುವಾಗುತ್ತೆ. ರಾಯರಿಗೊಂದು 100 ಲೀಟರ್ ಅಭಿಷೇಕ ಮಾಡಿಸಿದ ಕೂಡಲೇ ಸಂಕಟ ಶುರುವಾಗುತ್ತೆ. 1000 ಜನಕ್ಕೆ ಹೇಳ್ಕೋಬೇಕು ಅದು ನಾ ಮಾಡಿಸಿದೆ ನಾ ಮಾಡಿಸಿದೆ ಅಂತ. ಅದರಲ್ಲಿ ಬರುವ ತೃಪ್ತಿ ರಾಯರನ್ನು ನೋಡಿದ್ರೂ ಬರಲ್ಲ. ಆತರ ನಮಗೆ ಚೂರು ಸಾಧನೆ ಶುರುವಾದ ಕೂಡಲೇ 1000 ಜನಕ್ಕೆ ಹೇಳ್ಕೋಬೇಕು ಎಂಬ ಹಂಬಲ ಬರುತ್ತೆ. ಆ ಹಂಬಲ ಬಂದು ನಾನು ಹೀಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಅಂತ ಯಾರಿಗೆ ಹೇಳಿಕೊಳ್ಳುವ ಕಾಲಕ್ಕೆ ಪಕ್ಕದಲ್ಲಿ ಬರ್ತಾರೆ ಕೂಡ ಜನರು, ಒಗ್ಗರಣೆ ಕೊಡುವವರು. ನಾವು ಹೇಳುತ್ತೀವಿ, ಅಯ್ಯೋ ನನ್ನ ತಲೆ ಮೇಲೆ ವಾಸುದೇವ ಇದ್ದಾನೆ ಆತನ ಸ್ಮರಣೆ ಮಾಡ್ತೇನೆ ಅಂದ್ಕೊಳ್ಳೆ, ಸಾಕಯ್ಯ ಬುದ್ಧಿಲ್ಲದೆ ಮಾತಾಡ್ತೀಯ, ಏನೋ ತಲೆ ಅಂತೆ ತಲೆ ಮೇಲೆ ವಾಸುದೇವ ಅಂತೆ ಏನೋ ಹೇಳುತ್ತಾರೆ. ಇವೆಲ್ಲ ಪ್ರವಚನ ಕೇಳಿ ನಾವು ಮಾಡೋದಲ್ಲ, ಇದೆಲ್ಲ ದೇವತೆಗಳು ಮಾಡೋದು, ನಾವೆಲ್ಲ ಮಾಡೋದಲ್ಲ. ನಾವು ಕೇಳಿ ಬಿಡ್ಲಿಕ್ಕೆ ನಮ್ಮ ಯೋಗ್ಯತೆ, ಸುಮ್ಮನೆ ಕೇಳಬೇಕು ಬಿಡಬೇಕು ಅಂತ ಒಗ್ಗರಣೆ ಕೊಡ್ತಾರೆ. ಅವಾಗೆ ಈ ಮಾಡೋನು ಬಿಟ್ಟು ಕೊಡುತ್ತಾನೆ. ಅದಕ್ಕೆ ಹೇಳುತ್ತಾರೆ, ಇಂಥ ಕೂಳ ಜನರು ಮಾಡೋರನ್ನ ಹಾಳು ಮಾಡುವಂಥವ್ರು. ಇವರು ಏನು ಮಾಡ್ತಾರೆ ಗೊತ್ತೋ, ಅವರು ನಮ್ಮಂತಾನೆ ಕೂತಿರ್ತಾರೆ, ಹೇಳೋದಿಷ್ಟೇ, ಇದೆಲ್ಲ ನಾವು ಮಾಡೋದಲ್ಲ, ದೇವತೆಗಳದ್ದಿದು ನಮ್ದಲ್ಲ ಅಂತ ಹೇಳುತ್ತಾರೆ. ದೇವತೆಗಳು ಮಾಡುವುದು ಉಪಾಸನೆ, ನಾವು ಮಾಡುವುದು ಚಿಂತನೆ. ಆ ಚಿಂತನೆ ಕೂಡ ಉಪಾಸನೆ ಅಂತ ಹೆಸರಿಟ್ಟು ನಮ್ಮ ಬಾಯಿಯಿಂದ ಸೆಳೆದು ಬಿಡ್ತಾರೆ. ಉಪಾಸನೆ ಮಾಡುವ ಯೋಗ್ಯತೆ ನಮ್ಮ ಜೀವನದಲ್ಲಿ ಇಲ್ಲವೇ ಇಲ್ಲ. ನಾವು ಮಾಡುವುದು ಬಿಟ್ಟು ಬಿಟ್ಟು ಏನೋ ಇರು ಸಕ್ಕರೆ ಕಡದಂತೆ ಚೂರು ಚೂರು ಚಿಂತನೆ ಮಾಡುತ್ತೇವೆ. ಅದನ್ನ ನಮಗೆ ವಿಧಾನ ಮಾಡಿದ್ದಾರೆ ಆಚಾರ್ಯರು. ಛಾಂದೋಗ್ಯ ಭಾಷೆಯ ಪಟ್ಟ ಹೇಳುತ್ತಾರೆ, ಚಿಂತನೆ ಮಾಡಿದರೆ ಸಾಕು ಅಂತ ಹೇಳುತ್ತಾರೆ, ಬಿಟ್ಟು ಬಿಟ್ಟು ಸ್ಮರಣೆ ಮಾಡಿದರೆ ಸಾಕು ಅಂತ. ಅದನ್ನೂ ಕೂಡ ಈ ಪಕ್ಕದಲ್ಲಿದ್ದವರು ಏನ್ ಮಾಡುತ್ತಾರೆ, ಇದು ಉಪಾಸನ ಅನ್ಸಿಕೊಳ್ಳುತ್ತೆ, ನಿಮ್ಮಂಥವ್ರು ಮಾಡಬಾರದು, ದೇವತೆಗಳು ಮಾಡಬೇಕು ಅಂತ ಅದನ್ನು ಸೆಳೆದು ಪಕ್ಕಕ್ಕೆ ಹಾಕ್ಬಿಡ್ತಾರೆ. ಈ ಮಾಡುವ ವ್ಯಕ್ತಿ ಹೌದೌದಪ್ಪ ನಮ್ದಲ್ಲ ಅಂತ ಹೇಳಿ ನಾವು ಬರೇ ಕೇಳಿ ಬಿಡಲಿಕ್ಕೆ ನಮ್ ಜನ್ಮ ಕೊಟ್ಟದ್ದು ಅಂತ ಎಲ್ಲ ಕೇಳಿ ಬಿಟ್ಟು ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಕೂಳ ಜನರಿಗೆ ಕುರುಹು ಕಾಣಿಸದಲೆ. ಇನ್ಯಾರಿಗೆ ಹೇಳಬೇಕು, ಇದನ್ನೇ ಅನುಷ್ಠಾನಕ್ಕಿಟ್ಟು ಚೆನ್ನಾಗಿ ಮಾಡತಕ್ಕಂಥವರಿಗೆ ಹೇಳಿದರೆ ಆನಂದ ಪಡ್ತಾರೆ, ನಮ್ಮನ್ನು ಪ್ರೋತ್ಸಾಹ ಕೊಡ್ತಾರೆ. ಅದರಿಂದ ಕೂಳ ಜನರಿಗೆ ಕುರುಹು ಕಾಣಿಸದಲೆ ವ್ಯಾಳೆ ವ್ಯಾಳೆಗೆ ಪರಮ ಭಕ್ತಿಯಿಂದ ನಮ್ಮ ಹೆಂಡತಿ ಮಕ್ಕಳಲ್ಲಿ ಗಂಡ ಮಕ್ಕಳಲ್ಲಿ ಅಥವಾ ನಮ್ಮಲ್ಲಿ ಆ ವಾಸುದೇವರು ಭಗವಂತನನ್ನ ವ್ಯಾಳ ವ್ಯಾಳಗೆ, ಏನು ಹಾಲು ಕುಡಿಯುವಾಗ ನೀರು ಕುಡಿಯುವಾಗ ಊಟ ಮಾಡುವಾಗ ಫಲಹಾರ ಮಾಡುವಾಗ ಏನೇನು ಮಾಡುತ್ತೇವೆ ಏನೇನು ಕೊಡುತ್ತೇವೆ ಆ ವ್ಯಾಳ ವ್ಯಾಳೆಯಲ್ಲಿ ಪರಮಭಕ್ತಿಯಿಂದ ಶೀಲ ಮೂರುತಿಯ ಧ್ಯಾನಿಸಿ ಹೇ ವಾಸುದೇವ ಅಂತ ದೇವರನ್ನ ಸ್ಮರಣೆ ಮಾಡಿ ಆ ಧ್ಯಾನ ಮಾಡಿ ನೀನಿತ್ತ ಸ್ಥೂಲ ರಸವನ್ನು ಸ್ವೀಕರಿಸು ಎಂದು. ನಾವು ಹಾಲು ಕುಡಿತಾ ಇದ್ದೀವಿ, ಕುಡಿಯೋ ಕಾಲಕ್ಕೆ ನಾ ಹಾಲು ಕೊಟ್ಟೆ ನೀ ತಗೋ ಅಂತಲ್ಲ, ನೀನಿತ್ತ ಸ್ಥೂಲ ರಸವಿದು, ಹಾಲು ಕೊಟ್ಟದ್ದು ನೀನೇ, ನನ್ನಲ್ಲಿ ನಿಂತು ನಿನಗೆ ನೀನು ಸಮರ್ಪಣೆ ಮಾಡಿಸಿಕೊಳ್ಳುವವ ನೀನೇ ಸ್ವಾಮಿ, ನಿನ್ನದು ನಿನಗರ್ಪಿತ ಅಂತ ಹೇಳಬೇಕು. ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಶೀಲ ಮೂರ್ತಿಯ ಧ್ಯಾನಿಸಿ ನೀನಿತ್ತ ಸ್ಥೂಲ ರಸವನ್ನು ಸ್ವೀಕರಿಸು, ಸ್ವಾಮಿ ನೀನೇ ಕೊಟ್ಟದ್ದಿದು ನೀನೇ ಸ್ವೀಕಾರ ಮಾಡಯ್ಯ. ಯಾಕೆಂದ್ರೆ ದೇವರಿಗೆ ಏನು ಕೊಡಲಿಕ್ಕೆ ಹೋದರೂ ಕೂಡ ನಾನು ಕೊಟ್ಟದ್ದು ದೇವರಿಗೆ ಏನೂ ಬೇಕಾಗಿಲ್ಲ, ಅಲ್ಲಿ ನನ್ನ ಭಕ್ತಿಯನ್ನು ಮಾತ್ರ ಸ್ವೀಕಾರ ಮಾಡುತ್ತಾನೆ ಎಂಬ ಎಚ್ಚರ ಬಂತ, ಭಗವಂತ ಅನುಗ್ರಹ ಮಾಡುತ್ತಾನೆ. ಇಲ್ಲ, ನಾನು ಕೊಟ್ಟ ಪದಾರ್ಥವೇ ದೇವರು ತಗೊಳ್ತಾ ಇದ್ದಾರೆ, ನಾನೇನೋ ಕೊಟ್ಟು ಬಿಟ್ಟೆ ಅಂದರೆ ಅದಕ್ಕೆ ಅನರ್ಥವೇ ಕಾದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಪದಾರ್ಥವನ್ನು ದೇವ ಸ್ವೀಕಾರ ಮಾಡಲ್ಲ ಆ ಪದಾರ್ಥವನ್ನು ತಿಂದು ಬಿಡುತ್ತಾನೆ ಎಂಬ ಕಲ್ಪನೆ ಬರುವುದೇ ದೊಡ್ಡ ತಪ್ಪು, ಅದನ್ನೇ ಹೇಳ್ತಾ ಇದ್ದಾರೆ. ಶೀಲ ಮೂರ್ತಿಯನ್ನು ಧೇರಿಸಿ ನೀನಿತ್ತ ಸ್ಥೂಲ ರಸವನ್ನು ಸ್ವೀಕರಿಸಿ ಎಂದು ಲೋಲ ಮನಸ್ಸಿನಿಂದ ಬೇಡಿಕೊಳ್ಳಲು, ಲೋಲ ಮನಸ್ಸಂತೆ ಸ್ವಾಮಿ ಅನುಗ್ರಹ ಮಾಡಯ್ಯ ಅಂತ ಆ ಭಗವಂತನ ಕರುಣೆಯನ್ನು ತಿಳಿದು ನೀನೇ ನನ್ನ ಸುತ್ತು ನಿಂತು ವಿಶೇಷವಾಗಿ ವಿರಾಟ್ ರೂಪಿ ಹರಿಯೇ ನನ್ನ ಪ್ರತಿಯೊಂದು ಕೆಲಸ ಮಾಡಿಸ್ತಾ ಇದ್ದೀಯಪ್ಪ, ನಾನು ಈ ಶರೀರದಲ್ಲಿ ಎಲ್ಲೋ ಮೂಲೆಗೆ ಕೂತಿದ್ದೇನೆ, ಈ ಶರೀರದ ಕೂದಲಿನ ಒಂದು ಸಾವಿರ ಅಂಶವೂ ಇಲ್ಲ, ಈ ಶರೀರ ಹೊತ್ತುಕೊಂಡು ತಿರುಗಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ ಅಂಥ ನೀನು ನನ್ನನ್ನ ಈ ಶರೀರ ಸುತ್ತು ನೀನೇ ನಿಂತು ಬೆಳಿಗ್ಗೆ ಎಬ್ಬಿಸೋದು ಮೊದಲುಕೊಂಡು ಮಲಮೂತ್ರ ತೊಡಸೋದು ಮೊದಲುಕೊಂಡು ನನ್ನ ಕೈಯಲ್ಲಿ ನಿನ್ನ ಕೈಯಿಟ್ಟು ಮಲಮೂತ್ರ ತೊಳಸ್ತೀಯಪ್ಪ, ನಂತರ ಎಲ್ಲಾ ಮಾಡಿಸ್ತೀಯ, ಪ್ರತಿಯೊಂದು ಕಾರ್ಯ ಮಾಡಿಸ್ತೀಯ, ರಾತ್ರಿ ಮಲಗುವವರೆಗೂ ಮಾಡಿಸ್ತೀಯ, ಮಲಗಿದ ಮೇಲೆ ನೀನೇ ಶರೀರ ರಕ್ಷಣೆ ಮಾಡುತ್ತಾ ಇದೀಯ, ಹಗಲು ರಾತ್ರಿ ನೀನು ನನಗೆ ಮಾಡುವ ಉಪಕಾರ ಅಷ್ಟಿಷ್ಟಲ್ಲ, ಅಂತ ನಿನಗೆ ನಾನೇನು ಕೊಡಬಲ್ಲೆ, ನನ್ನಲ್ಲಿ ಏನೂ ಇಲ್ಲ, ಆದ್ದರಿಂದ ನಿನಗೆ ಕೊಡೋದೇನು ಗೊತ್ತಾ, ನೀನು ಕೊಟ್ಟದ್ದೇ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕಾರ ಮಾಡಯ್ಯ ಅಂತ ನಮ್ಮ ಸ್ನೇಹಿತನಾದ ನಮ್ಮ ತಂದೆ ತಾಯಿ ಎಲ್ಲವೂ ಆಗಿ ಸಲಹುವ ನಮಗಾಗಿ ಹೆಣಗುವ ಒಂದು ಮಹಾನುಭಾವ ಇದ್ದಾನಲ್ಲ ನಮ್ಮ ಸುತ್ತು ಸ್ನೇಹಿತ, ಅವನಿಗೆ ಕೇಳಿಕೋಬೇಕಂತೆ, ಸ್ವಾಮಿ ನೀನೇ ಅವಕಾಶ ಕೊಟ್ಟಿಯಪ್ಪ, ಈ ಊಟ ನೀನೇ ಮಾಡಿಸ್ತಾ ಇದೀಯಾ, ಅದರಲ್ಲಿ ಮೊದಲು ತುತ್ತು ನಿನಗೇನಯ್ಯ, ತಗೊಳ್ಳೋ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತ. ಆ ರೀತಿಯಲ್ಲಿ ಲೋಲ ಮನಸ್ಸು ಯಾವಾಗ ಬರುತ್ತೆ, ಅವ ನಮಗೆ ಮಾಡಿದ ಉಪಕಾರವನ್ನ ನೆನೆದಾಗ ಮಾತ್ರ ಲೋಲ ಮನಸ್ಸು ಬರುತ್ತೆ. ಇಲ್ಲ, ಮೆಕ್ಯಾನಿಕಲ್ ಆಗಿ ಎಷ್ಟು ಸಲ ಸ್ಮರಣೆ ಮಾಡಿದ್ರು ಕೂಡ ಲೋಲ ಮನಸ್ಸು ಬರೋದೇ ಇಲ್ಲ. ಬೇಡಿಕೊಳ್ಳಲು ಹರಿ ವಾಲದ ಸಹವಾಗಿ ಪ್ರೀತನಾಗಿ ಆ ದೇವತೆಗಳ ಸಹಿತವಾಗಿ ತಾನು ಪ್ರೀತನಾಗಿ ಬಿಟ್ಟು ಆಲಸವಿಲ್ಲದಲೇ ತೃಣ ಮೇರು ಮಾಡಿ ತನ್ನ ಆಲಯದಲ್ಲಿ ವಾಸ ಮಾಡಿಸುವನು. ಅಂತಹ ಜೀವರಾಶಿಗಳು ಯಾರು ಕೊಡ್ತಾರೋ ಅವರನ್ನ ಅವರು ಕೊಟ್ಟದ್ದು ತೃಣ ಕೊಟ್ಟಿದ್ರು ಕೂಡ ಅದು ಮೇರು ಸಮಾನ ಮಾಡಿ ಅವರನ್ನ ಆನಂದದಿಂದ ತನ್ನ ಆಲಯದಲ್ಲಿ ವಾಸ ಮಾಡುವಂತೆ ಮಾಡಿಬಿಡ್ತಾನೆ ನಮ್ಮನ್ನ. ಆದ್ದರಿಂದ ನೀವೇ ನೋಡಿ, ನಿತ್ಯ ಊಟ ಮಾಡಲೇ ಮಾಡ್ತೇವೆ, ಗಂಡ ಹೆಂಡತಿ ಮಕ್ಕಳು ಯಾರ್ಯಾರಿದ್ದಾರೆ ಒಬ್ಬರಿಗೊಬ್ಬರು ಊಟ ಹಾಕಿ ಮಾಡಿ ತಿನ್ನು ಎಲ್ಲ ಮಾಡ್ತಾ ಇದ್ದೇವೆ, ಇಷ್ಟು ವರ್ಷಗಳು ಹಾಗೆ ಬದುಕಿದ್ದು, ಇನ್ನಾದರೂ ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲ, ನಮ್ಮನ್ನೇನೋ ಬೆಟ್ಟ ಹತ್ತಿ ಬೆಟ್ಟ ಎತ್ತಿ ಹಾರಿ ಇಳಿದು ಏನು ಮಾಡುವಂತ ಹೇಳ್ತಾ ಇಲ್ಲ, ದೊಡ್ಡ ದೊಡ್ಡ ಸಾಧನೆ ಹೇಳ್ತಾ ಇಲ್ಲ, ನಮ್ಮ ಜೀವನವೇ ತಿನ್ನೋದು ತಿರುಗೋದು ಕುಡಿಯೋದು ಏನು ಮಾಡುತ್ತೇವೆ ಇದರಲ್ಲೇ ಅನುಸಂಧಾನ ಮಾಡಿ ಅಂದ್ರೆ, ಅದನ್ನೂ ಮಾಡದಿದ್ರೆ ನಮ್ಮನ್ನು ನಾವು ಆತ್ಮವಂಚನೆ ಮಾಡಿಕೊಂಡಂತೆ ಆಗಲ್ವೇ. ಒಂದು ಸಲ ನೋಡಿ ಸುಳಾದಿ, ಈ ರೀತಿಯಾಗಿ ನಿಮಗೆಲ್ಲ ತಲುಪಿಸ್ತಾ ಇರೋದು ಯಾಕೆ ಅಂದ್ರೆ, ನೀವೆಲ್ಲ ಅನುಷ್ಠಾನವಂತರು, ಸುಮ್ಮನೆ ಕೂಡುವವರಲ್ಲ, ಈ ಅನುಷ್ಠಾನ ಜೀವನದಲ್ಲಿ ತನ್ನಿ, ಬೆಂಗಳೂರಿಗೆ ಬನ್ನಿ, ಎಷ್ಟು ಜನ ಈ ಅನುಷ್ಠಾನವನ್ನ ನಿತ್ಯವೂ ಮಾಡಿ ಆನಂದ ಪಡ್ತಾ ಇದ್ದಾರೆ, ನೀವ್ಯಾಕೆ ಅದರಿಂದ ವಂಚಿತರಾಗಬೇಕು ಅದನ್ನು ಇಲ್ಲಿ ಹೇಳ್ತಾರೆ. ಆಲಸವಿಲ್ಲದಲ್ಲಿ ತೃಣ ಮೇರು ಮಾಡಿ ತನ್ನ ಆಲಯದಲ್ಲಿ ವಾಸ ಮಾಡಿಸುವನು. ಇಷ್ಟು ಹೇಳಿದು, ಇದು ಹೇಳಿದಾಗ ಏನೋ ಹೇಳ್ತಾರೆ ಬಿಡಿ, ಇವೆಲ್ಲ ನಿತ್ಯ ಹೇಳ್ತಾರೆ, ಪ್ರವಚನಗಳಿಗೆ ಹೋಗ್ತಾ ಇರಬೇಕಷ್ಟೇ, ಅಲ್ಲಿ ಹೇಳಿದ್ದೆಲ್ಲ ಅನುಷ್ಠಾನ ಮಾಡ್ತಾ ಕೂತ್ಕೊಂಡ್ರೆ ಮತ್ತೆ ನಮ್ಮನ್ನು ಹಿಡಿಯೋರು ಯಾರು? ಆದ್ದರಿಂದ ಮತ್ತು ಪ್ರವಚನಕ್ಕೆ ಹೋಗೋದೇ ಯಾರು ಇರಲ್ಲ. ಆದ ಕಾರಣ ಪ್ರವಚನಕ್ಕೆ ದಿನಗಳಿರಬೇಕಾದರೆ ಪ್ರವಚನ ಕೇಳಬೇಕು, ಬಿಡತಾ ಇರಬೇಕು. ಪ್ರವಚನಕ್ಕೆ ಹೋಗೋದು ಯಾಕೆ? ಫ್ರೆಶ್ ಆಗಲಿಕ್ಕೆ, ಕೇಳಬೇಕು ಬಿಡತಾ ಇರಬೇಕು ಅಷ್ಟೇ ಹೊರತು ಅನುಷ್ಠಾನ ಮಾಡಲಿಕ್ಕೆ ಯಾರು ಹೋಗ್ತಾರೆ ಅಂತ ಯಾರಾದರೂ ಹೇಳನ ಬುದ್ಧಿಯಿಂದ ಇದನ್ನು ತಿಳಿಯದಲೇ ಈ ಒಳಗಿನ ರಹಸ್ಯ ಭಗವಂತನ ವಿಶೇಷ ಚಿಂತನೆ ಮಾಡದೆ ಸಾಲು ಕೋಟಿಗೆ ಅನ್ನ ದಾನ ಅನ್ನ ಬಿತ್ತೇನೆಂದು ನಾನಾನುಷ್ಠಾನ ಮಾಡಿದೆ ಹಾಗೆ ಮಾಡಿದೆ ಅಂತ ಬಾಲಮತಿಗನು ಬರಿದೆ ಅಹಂಕಾರದಿಂದ ಪ್ರಲಾಪಿಸಿದರೆ ಹರಿತುಷ್ಟನಾಹನೆ. ಈ ಒಳಗಿನ ರಹಸ್ಯ ಗೊತ್ತಿಲ್ಲದೆ ನಾನಾ ರೀತಿ ಅನ್ನದಾನ ಅದು ಇದು ಮಾಡಿ ಎಲ್ಲ ಮಾಡುತ್ತಾ ಇರೋದು. ಅಲ್ಲಯ್ಯ, ಈ ಒಳಗಿನ ಚೂರು ಒಳಗಿನ ತತ್ವ ತಿಳ್ಕೊಪ್ಪ, ಭಗವಂತ ಇಷ್ಟು ನಿಂತಿದ್ದಾನೆ ಅಂದ್ರೆ ಆ ದೇವರು ಹೇಗೆ ನಿಂತಿದ್ರೆ ನಮಗೇನ್ರಿ ಇಷ್ಟೆಲ್ಲ ಮಾಡ್ತಾ ಇದೀವಿ ನಾವು ಅಂತ ಅಹಂಕಾರ ಪಟ್ಟರೆ ದೇವರು ತೃಪ್ತನಾಗ್ತಾನ. ವ್ಯಾಳ ವ್ಯಾಘ್ರನಾಮ ಗುರು ವಿಜಯ ವಿಠಲ ರೇಯನ ಲೀಲೆ ಇನಿತೆಂದು ಸ್ಮರಿಸಿ ಬದುಕು. ಆ ವ್ಯಾಳ ವ್ಯಾಘ್ರ ಅಂತ ಕರೆಸಿಕೊಳ್ಳತಕ್ಕಂಥ ಆ ಭಗವಂತ ಏನಿದ್ದಾನೆ ಗುರು ವಿಜಯ ವಿಠಲ ರೇಯ, ಆತನ ಲೀಲೆ ಏನಿದು, ಯಾರಿಗೆ ಯೋಗ್ಯತೆ ಇರುತ್ತೋ ಅವರಿಗೆ ಮಾತ್ರ ಈ ಸುಳಾದಿ ಸೇರುವಂತೆ ಮಾಡಿ ಅವರಿಗೆ ಮಾತ್ರ ಅನುಷ್ಠಾನ ಬರುವಂತೆ ಮಾಡಿಬಿಡುತ್ತಾನೆ, ಇದು ಅವನ ಲೀಲೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ವಿರಾಟ್ ರೂಪಿಯಾಗಿ ನಿಂತು ಲೀಲೆ ತೋರತಾ ಇದ್ದಾನೆ, ಎಲ್ಲರನ್ನ ಉದ್ಧಾರ ಮಾಡುತ್ತಾ ಇದ್ದಾನೆ ಅಂತ ತಿಳಿದು ಅವನ ಲೀಲೆ ಇನಂತೆಂದು ತಿಳಿದು ಸ್ಮರಿಸಿ ಬದುಕೋ ಅಂತ ಹೇಳುತ್ತಾ ಇದ್ದಾರೆ. ಈ ರೀತಿಯಲ್ಲಿ ಇವತ್ತಿಗಂತೂ ಚೂರು ಗೊತ್ತಾಯಿತು. ಏನು, ನಮ್ಮ ಶಿರಸ್ಸಿನ ಮೇಲೆ 12 ಅಂಗುಲದ ಮೇಲೆ 12 ದಡದ ಕಮಲ, ಅದು ವೈಕುಂಠ. ಅಲ್ಲಿ ವಾಸುದೇವ ನಾಮಕ ಭಗವಂತ ಇದ್ದಾನೆ, ಮುಕ್ತಾಮುಕ್ತರಿಂದ ಪೂಜಾ ತಗೊಳ್ತಾ ಇದ್ದಾನೆ. ಅವನ ಸ್ತೋತ್ರ ಮಾಡಿ ನಾವು ಹಾಲು ಕುಡಿದರೂ ಅವನಿಗೆ ಅರ್ಪಣೆ ಮಾಡಬೇಕು, ಏನು ನೀರು ಕುಡಿದ್ರೂ ಅವನಿಗೆ ಅರ್ಪಣೆ ಮಾಡೋಣ, ಊಟ ಮಾಡಿದ್ರು ನಿನಗೊಂದು ತುತ್ತಯ್ಯ ಅಂತ ಕೊಡೋಣ. ಆ ರೀತಿಯಲ್ಲಿ ಎಲ್ಲರೊಳಗೆ ನಮ್ಮ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಬೆಳಗ್ಗೆದ್ದು ಓಡ್ತಾ ಇರ್ತಾರೆ ಆಫೀಸಿಗೆ, ಒಂದು ತುತ್ತನ್ನ ಹಾಕಿ ಟಿಫಿನ್ ಬಾಕ್ಸ್ ಕೊಟ್ಟು ಕಳಿಸಬೇಕು. ಆಗ ಆ ಸ್ವಾಮಿಯನ್ನೇ ನೆನೆದು ನಿನಗೆ ಊಟ ಹಾಕ್ತಾ ಇದ್ದೇನೆ ಅಂತ ಮಾಡೋಣಪ್ಪ, ಎಷ್ಟು ಸಾಧನೆ ಆಗುತ್ತೆ, ಇದನ್ನ ನಿತ್ಯವೂ ಮಾಡಿ ಅಂತ ಹೇಳುತ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.
ಸ್ಟಾಪ್ ಮಾಡಿ.